ಅಲ್ಲಿಗೆ ಕಾಂಟ್ರಡಿಕ್ಷನ್ ಅದು ಕೇಳ್ತಾರೆ. ಹಾಗಲ್ಲ, ಅಶಿಷ್ಠಾಯ ಇತ್ಯತ ಪರಂ ಇತಿ ಶಬ್ದಶ್ಚ ಕಥಮನೇನ ಪರಿಹಾರ ಇತ್ಯತೋ ವ್ಯಾಚೇಷ್ಟೇ ಪ್ರಕೃತ್ಯಾಯಿ ವಸುದೇವಾದಿಷು ಪ್ರಾದುರ್ಭೂತತ್ವಾದಿತಿ ಶೇಷ. ವಸುದೇವಾದಿಗಳ ದೇಹ ಪ್ರಾಕೃತ ದೇಹ, ಅವರ ಮೂಲಕ ಪರಮಾತ್ಮನೇನಾಗಿದ್ದಾನೆ, ಪ್ರಾದುರ್ಭೂತನಾಗಿದ್ದಾನೆ ಅಷ್ಟೇ ಹೊರತು ಅವರಿಂದ ಹುಟ್ಟಿ ಬಂದಿಲ್ಲ. ಅನೇನ ಜನ್ಮಭ್ರಾಂತೇ ನಿಮಿತ್ತ ಮುಕ್ತಂ, ಅದಕ್ಕೆ ಜನ ಏನು ತಿಳ್ಕೊಂಡ್ಬಿಟ್ರು, ಓ ಹುಟ್ಟಿದೆ ಅಂತ ತಿಳ್ಕೊಂಡ್ಬಿಟ್ರು ಅಷ್ಟೇ. ಯಥೋಕ್ತಂ ಶ್ರೀಭೂಮ್ ಪ್ರಸಂಗ ಏನಾಗಿದೆ ಅಲ್ಲ, ಎಷ್ಟಿದೆ ಒಂದು ಶೋಕ ಇದೆ ಅಷ್ಟೇ, ಎಷ್ಟೇ ಓ ಎಷ್ಟಿದೆ ಪೂರ್ತಿದೆಯಾ? ಪ್ರಶ್ನಸ್ಯ ಪರಿಹೃತ ತ್ವಜೋಪಿ ಇತಿ ಕಿಮರ್ಥಂ ಇತ್ಯತಃ ನ ತರ್ಹಿ ಇತಿ, ಯದಿ ಜನ್ಮಾನಿ ವ್ಯತೀತಾನಿ ತರ್ಹಿ ಇತ್ಯರ್ಥಃ ಅನಾದಿಹಿ ಯತ್ ದೇಹತೋಪಿ ಉಪಲಕ್ಷಣಂಚ ಏತತ್ ಮರಣರಹಿತಃ ಅಂತನೂ ಅರ್ಥ ಆಗಿತ್ತು. ನಾನು ದೇಹತೋ ಅಪಿ ಅನಾದಿತ್ವಾದೇಹೇ ಆಕ್ಷೇಪೇ ಅಜತ್ವಾದಿ ಮಾತ್ರಂ ಕಥಮುಚ್ಯತೆ ಇತ್ಯತಃ ಅವ್ಯಯಾತ್ಮ. ಜೀವನೂ ಅನಾದಿ, ದೇವರು ಅನಾದಿ, ಮತ್ತು ಅವ್ಯಯಾತ್ಮ ಅಂತ ಯಾತಕ್ಕೆ ಅಂತಾರೆ ಅಂದರೆ ಆ ಥರ ದೇಹವೂ ಅನಾದಿ ಅಂತ ಹೇಳೋದು. ಅವ್ಯಯ ಆತ್ಮ ಇತ್ತೇತಾವತ ದೇಹತೋಪಿ ಅವಿನಾಶ ಮಾಚಷ್ಟೇ, ಪರಮಾತ್ಮನ ದೇಹಗಳಿಗೂ ನಾಶ ಇಲ್ಲ. ತತ್ ಸಾಚರ್ಯಾತ್ ಅಜೋಪಿ ಇತ್ತೇತದಪಿ ತಥೈವ ವ್ಯಾಖ್ಯೇಯಮಿತಿ ಭಾವೇನ ಅವ್ಯಯ ಇತಿ ಅಪಿ ಪದಾತ್ ಪರಂ ಅಸ್ಯ ಇತ್ಯತಿ ಅಧ್ಯಾಹ್ಯಂ. ಅಸ್ಯ ಅಂದರೆ ಈ ಪರಮಾತ್ಮನ ದೇಹ ಅನಾದಿ ನಿತ್ಯವಾದ್ದರಿಂದ ಅದಕ್ಕೆ ಗುಟ್ಟು ಇಲ್ಲ, ಸಾವು ವ್ಯಯನೂ ಇಲ್ಲ. ಸಾದೇವಂ ಸಾದೇವಂ ವ್ಯಾಖ್ಯಾನಂ ಯದಿ ಭಗವದ್ ವಿಗ್ರಹಸ್ಯಾಪಿ ಅವಶ್ಯ ಅವ್ಯಯತ್ವಂ ಗೀತಾಚಾರ್ಯಸ್ಯ ಅಭಿಮತಂ ಸ್ಯಾತ್ ತದೇವ ಕುತಃ ಇತ್ಯತಃ ಅನಂತಮಿತಿ ಇತಿ. ಮುಂದೆ ಅನಂತ ಅಂತ ಪರಮಾತ್ಮ ಹೇಳ್ತಾ ಇದ್ದಾನಾದ್ದರಿಂದ ಪರಮಾತ್ಮನ ದೇಹ ಅನಾದಿ ಮತ್ತು ನಿತ್ಯ ಅಂತ ಹೇಳಲೇಬೇಕು. ಇತಿ ಚ ರೂಪ ವಿಶೇಷಣ ಮಿತಿ ವರ್ತತೆ, ಅದು ರೂಪಕ್ಕೆ ಹಾಕಿದ ಅಬ್ಜೆಕ್ಟಿವ್. ಅದು ಅನಂತ ಅನ್ನೋದೇನದು, ಅಂತ ಅಂದರೆ ನಾಶ, ಅನಂತ ನಾಶವಿಲ್ಲದ್ದು, ಅಜೋಪಿ ಅಜ ಅಂದರೆ ಹುಟ್ಟಿಲ್ಲದ್ದು, ಅನಂತ ನಾಶವಂತ ಪರಮ. ಎರಡೂ ಕ್ವಾಂಟಿಟಿ ಕ್ವಾಲಿಟಿ ಎರಡೂ ದೇವರಿಗೆ, ದೇವರಿಗೆ ಎಷ್ಟು ಹೇಳಿದರೂ ಅದು ಇದೇನೆ, ಉಳಿದವರಿಗೆ ಅದೆಲ್ಲ ಇಲ್ಲ. ಏವಂ ತರ್ಹಿ ಕಥಂ ತತ್ರೈವ ಜಗೃಹೇ ಪೌರುಷಂ ರೂಪಂ ಇತಿ ರೂಪ ಗ್ರಹಣ ಮುಚ್ಚತೆ. ಹಾಗಿದ್ರೆ ಭಾಗವತದೊಳಗೆ ಜಗೃಹೇ ಪೌರುಷಂ ರೂಪಂ, ಪುರುಷ ರೂಪ ಪುರುಷ ಸೂಕ್ತ ಪ್ರತಿಪಾದ್ಯವಾದ ರೂಪವನ್ನು ಸ್ವೀಕಾರ ಮಾಡ್ದ ಅಂತ ಹೇಳ್ತಾರಲ್ಲ, ಅಂದರೆ ಅದು ಅಭಿವ್ಯಕ್ತಿ ಮಾಡೋದೇ ಹೊರತು ಹೊಸದಾಗಿ ತಗೊಂಡ ಅಂತ ಅರ್ಥ ಅಲ್ಲ. ಗೃಹಿ ತುಂಬ ವ್ಯತ್ಯಾಸ, ವ್ಯಯ ಅಂದರೆ ನಾಶ, ಹ್ರಾಸ, ಅವ್ಯಯ ಹ್ರಾಸವಿಲ್ಲ ಇದಿಲ್ಲ, ಅನಂತ ಅಂದ್ರೆ ಅಂತ ಅಂದರೆ ಕೊನೆ, ಸರ್ವಥಾ ನಾಶ. ಇದು ಸಾಮಾನ್ಯ ನಾಶ, ಸರ್ವಥಾ ನಾಶ, ಅದಿಲ್ಲವೇ ಇಲ್ಲ, ಇದು ಗ್ಯಾರಂಟಿ. ಬಿದ್ದರೆ ಹೊಡಿತದೆ, ಇಲ್ಲ ಹೊರ ಸರಿ ಇರ್ತದೆ, ದೇವ್ರ ಹಾಗಲ್ಲ, ಏನು ಹೊಡೆಯಲಿಕ್ಕೆ ಬರೋದಿಲ್ಲ. ಹೌದು, ಇನ್ಫೈನೈಟ್ ದೇಶತಾನಂತ ಕಾಲ, ದೇಶತಃ ಹೊಡೆಯೋದಿಲ್ಲ, ಕಾಲತಃ ಹೊಡೆಯೋದಿಲ್ಲ, ಗುಣತಃ ಹೊಡೆಯೋದಿಲ್ಲ. ಭಾರಿ ಸ್ಟ್ರಾಂಗ್ ಫೆಲೋ, ಕಾಲ ಮುರ್ಕೊಂಡ ಶಕ್ತಿ ಹೋಗಿಬಿಡ್ತು, ಗೊತ್ತಾಯ್ತು. ದೇವರಿಗೆ ಅದೆಲ್ಲ ಇಲ್ಲ, ಅದಕ್ಕೋಸ್ಕರ ಕಾಲತಃ ಕೆಲವು ವಯಸ್ಸಾಯಿತು, ಏನೂ ಆಗಿಲ್ಲ, ವಯಸ್ಸಾಯಿತು, ವೀಕಾಗಿಬಿಟ್ಟ, ವಯಸ್ಸಿನಿಂದಾಗಿ ನಾಶ ಬಂತು. ಅದು ಕಾಲತಃ, ಆ ದೇಹದಿಂದ ಪೆಟ್ಟು ಬಿತ್ತು, ಅದರಿಂದ ನಾಶ ಬಂತು. ಆಮೇಲೆ ದೇಶತಃ ಬಿಲ್ಲಿ ಸ್ಟ್ರಾಂಗ್, ಹೋಮ್ ಪಿಚ್ ಸ್ಟ್ರಾಂಗ್, ಬೇರೆ ಕಡೆ ಹೋದಾಗ ವೀಕಾಗಿಬಿಟ್ಟ, ದೇಶತಃ ನಾಶ ಇದೆ. ಆಮೇಲೆ ಗುಣತಃ ಕೆಲವು ಗುಣಗಳು ಭಾರಿ ಶ್ರೀಮಂತ ಇದಾಯ್ತಲ್ಲ, ದುಡ್ಡು ಹೋಯ್ತು, ಹೊರಟೋಯ್ತು ಅಂತಲ್ಲ, ಇದ್ದಿದ್ದೆಲ್ಲ ದುಡ್ಡಿಲ್ಲ, ಈಗ ದೇವರಿಗೆ ಅದು ಯಾವ್ಯಾವುದೂ ಇಲ್ಲ ಅಂತ ಹೇಳೋದಕ್ಕೋಸ್ಕರ ದೇಶತಃ ನಾಶ ಇಲ್ಲ, ಕಾಲತಃ ನಾಶ ಇಲ್ಲ, ಮತ್ತು ಗುಣತಃ ನಾಶ ಇಲ್ಲ. ಹೌದು, ಹ್ರಾಸ ಆಮೇಲೆ ನಾಶ ಎರಡೂ ಇದೆ ಇದರಲ್ಲಿ. ಒಂದು ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ದೇವರು ನಾಶರಹಿತ ಅಂತ ಹೇಳೋದು ಬುದ್ಧ ಹೇಳಿ ಜಗೃಹೇ ಇತಿ ಅದಾಯ್ತು. ಏಭಿರಿ ಇತಿ ಯುಕ್ತಯ ಪ್ರಮಾಣಾನಿ, ಪ್ರಮಾಣಗಳು ಬೇಕಾದಷ್ಟಿವೆ ಅಂತ ಹೇಳಿದ್ರು. ಅಸಂಭಾವನಾ ಪರಿಹಾರಾರ್ಥ ಅಚಿಂತ್ಯಶಕ್ತಿತ್ವಾದ್ಯ ಯುಕ್ತಯೋ ವಾ ಯುಕ್ತ ದ್ವಿತೀಯೇ. ಅಚಿಂತ್ಯಶಕ್ತಿ ನಮಗೆಲ್ಲ ಹಾಕಿಲ್ಲ, ದೇವರಿಗೆ ಹಾಕಾಗಿದೆ ಅಂದರೆ ಅವರು ಅಚಿಂತ್ಯಶಕ್ತಿ ಇದೆ, ಅತಿ ಇದೆ, ನಮಗೆಲ್ಲ ಎಲ್ಲಿದೆ ಅದು? ಅಸ್ತು ಭಗವದ್ ವಿಗ್ರಹಸ್ಯಾಪಿ ಅವ್ಯಯತ್ವಂ. ಭಗವದ್ ವಿಗ್ರಹ ಅಂದರೆ ದೇಹ ಅಂತ ಅರ್ಥ, ಭಗವದ್ ವಿಗ್ರಹ ಕೂಡ ಅವ್ಯಯತ್ವ ಇರಲಿ. ಅತ್ರ ತು ಸ್ವರೂಪಸ್ಯವ ಉಚ್ಯತೆ ಇತಿ ಕಿಮ್ನ ಸ್ಯಾತ್. ಸ್ವರೂಪಕ್ಕೆ ಮಾತ್ರ ಹೇಳ್ತಾರೆ, ದೇಹಕ್ಕೆ ಹೇಳ್ತಾರೆ, ದೇಹಕ್ಕೆ ಹೇಳೋದಿಲ್ಲ ಅಂತ ಯಾಕೆ ಅರ್ಥ ಮಾಡ್ಕೋಬಾರ್ದು ಅಂದರೆ, ಹಾಗೆ ಹೇಳಿದರೆ ಜೀವನಿಗೂ ಪರಮಾತ್ಮನಿಗೂ ಅದು ಕಾಮನ್. ಅದು ಸ್ವರೂಪತಃ ನಾಶ ಇಲ್ಲ ಅಂಬೋದು ಜೀವರಿಗೂ ಅನ್ವಯ, ದೇವರಿಗೂ ಅನ್ವಯ, ಆದ್ದರಿಂದ ಅದು ವಿಶೇಷ ಅಲ್ಲ. ದೇಹತಃ ಕೂಡ ನಾಶ ಇಲ್ಲ ಅಂಬೋದು ವಿಶೇಷ. ಆತ್ಮೇತಿ ಆತ್ಮನಃ ಸ್ವರೂಪಸ್ಯ ವಿಗ್ರಹಸ್ಯಾಪಿ ಅವ್ಯಯತ್ವೋಪಪಾದನೇನ ಅಜತ್ವಮಪಿ ಸಾಹಚರ್ಯಾತ್ ತಸ್ಯೈವ ಇತಿ ಯೋ ಅಭಿಪ್ರಾಯ ತಂ ಪ್ರಕಟಯಿತು ಅವ್ಯಯತ್ವ ಉಪಕ್ರಮ್ಯ ಅನಾದಿತ್ವಂ ಇತ್ಯುಕ್ತಂ ಸರ್ವಸಮಂ ಜೀವಿತ ಜೀವನಮಪಿ ಅಸ್ತಿ. ಆತ್ಮನಃ ಸ್ವರೂಪಸ್ಯ ಅವಿಗ್ರಹಸ್ಯ ಎಲ್ಲಿದೆ ವಿಗ್ರಹಸ್ಯಾಪಿ ಅವ್ಯಕ್ತೋಪಪಾದನೇನ ಅಜತ್ವಮಪಿ ಸಹಚರ್ಯಾತ್ ತಸ್ಯ ಇವ ಅಜತ್ವನೂ ಅಷ್ಟೇ ಸ್ವರೂಪತಃ ಹುಟ್ಟಿಲ್ಲ ಅಂತ ಹೇಳ್ರಿ ದೇಹತ ಅಂತ ಯಾಕೆ ಹೇಳ್ತೀರಿ ನಾಶನು ಹಾಗೆ ಹೇಳ್ರಿ ಅಂದರೆ ಹೇಳಬಾರ್ದು ಸರ್ವಸಮಂ ಜೀವಾನಾಮಪಿ ಅಸ್ತಿ ಜೀವ ತಪ್ಪುಂಟಾಗಿದೆ ಜೀವಾನಪಿ ಅಂತಿದೆ ಜೀವಾನಾಮಪಿ ಅಂತಿರಬೇಕು ಇದು ಯಾವುದಿದೆ ಜೀವಾನಾಮಪಿ ಅನಾದಿ ನಿತ್ಯತ್ವ ಅಂಬುದು ಜೀವನಿಗೂ ಇರೋದ್ರಿಂದ ದೇವರು ಸ್ವರೂಪತಃ ಅನಾದಿ ನಿತ್ಯ ಅಂತ ಅಷ್ಟೇ ಅರ್ಥ ಮಾಡಿದರೆ ಜೀವನಿಗೂ ಅವನಿಗೂ ವ್ಯತ್ಯಾಸ ಇಲ್ಲ ದೇಹತಃ ಕೂಡ ಅನಾದಿ ಆದಿ ಅಂತ್ಯ ಇಲ್ಲ ಅಂದರೆ ಅದು ಗ್ರೇಟ್ ಆಗುತ್ತೆ ಅದಕ್ಕೆ ಅರ್ಥನೇ ಮಾಡಬೇಕು ಅಂತ ಹೇಳಿದರು ಅತಃ ತದ್ವಿಷಯೋ ನಾಕ್ಷೇಪ ಪರಿಹಾರೋ ವಾ ಸಂಭವತಿ ಇತಿ ಭಾವ ಅದರಿಂದ ಆ ಬಗ್ಗೆಯಲ್ಲಿ ಆಕ್ಷೇಪ ಪರಿಹಾರಗಳು ಬಂದಿಲ್ಲ ದೇಹದ ಬಗ್ಗೆನೇ ಪ್ರಶ್ನೆ ಬಂದಿರೋದು ಅಂತ ಹೇಳಿದರು ಆತ್ಮಶಬ್ದೋಪಿ ಅನ್ಯಥಾ ಇತ್ಯರ್ಥ ಅಸ್ಮತ್ ಪಕ್ಷೇ ಸ್ವರೂಪ ದೇಹಯೋ ಉಪಾದಾನಾರ್ಥ ನಮ್ಮ ಪಕ್ಷದಲ್ಲಿ ಸ್ವರೂಪ ದೇಹ ಎಲ್ಲ ದೇಹನೂ ಪರಮಾತ್ಮನಿಗೇನದು ಎಲ್ಲ ಅವತಾರಗಳು ಅನಾದಿ ನಿತ್ಯ ಅಂತ ವಿಶೇಷ ಬರುತ್ತೆ ಅತೇವ ದೇಹೋಪಿ ಇತಿ ಉಕ್ತ ಅದಕ್ಕೆ ಅವ್ಯಯ ಆತ್ಮ ದೇಹೋಪಿ ಯಸ್ಯ ಅಂತ ಬಿಡಿಸಿದರು ಆತ್ಮಶಬ್ದಕ್ಕಲ್ಲಿ ಬರೀ ಚೇತನ ಅಂತ ಅರ್ಥ ಅಲ್ಲ ದೇಹ ಅಂತ ಅರ್ಥ ಅದಿದೆ ಅಂದರೆ ಕೋಟ್ ಮಾಡಿದರು ಆತ್ಮಶಬ್ದಕ್ಕೆ ಅಷ್ಟೆಲ್ಲ ಅರ್ಥ ಇದೆ ಆದ್ದರಿಂದ ಆ ಅರ್ಥ ಇಲ್ಲಿ ತಗೊಳ್ಬೇಕು ಹಾಂ ಜೀವಾನಾಮಪಿ ಜೀವರಿಗೂ ಏನಿದೆ ಸ್ವರೂಪತ ಸೃಷ್ಟಿ ನಾಶ ಇಲ್ಲ ಆದ್ದರಿಂದ ದೇವರಿಗೆ ಅಷ್ಟೇ ಹೇಳಿಬಿಟ್ರೆ ಕಾಮನ್ ಆಯ್ತು ಅಷ್ಟೇ ದೇಹ ದೇವನಿಗೆ ದೇವನಿಗೆ ಸ್ವರೂಪತಃ ಸೃಷ್ಟಿ ನಾವು ನಾಶ ಇಲ್ಲ ಅದು ದೇಹತಃ ಇದೆ ದೇಹ ಬರೋದು ಹೋಗೋದಿದೆ ದೇವರಿಗೆ ಅದು ಕೂಡ ಇಲ್ಲ ಅಂತ ಹೇಳಿದಾಗ ವಿಶೇಷ ಬಂತ ಕಥಂ ಭಾಷ್ಯವತ್ತು ಹತ್ತಿ ಬಟ್ಟೆಗೂ ರೇಷ್ಮೆ ಬಟ್ಟೆಗೂ ಬೆಲೆ ಯಾತಕ್ಕೆ ಜಾಸ್ತಿ ರೇಷ್ಮೆ ಬಟ್ಟೆಗೆ ಕ್ವಾಲಿಟಿ ವೈಸ್ ಅದು ತುಂಬ ಶ್ರೇಷ್ಠ ಅದಕ್ಕೋಸ್ಕರ ಏನಾಯ್ತು ಅದಕ್ಕೆ ಬೆಲೆ ಜಾಸ್ತಿ ದೇವರಿಗೆ ಬೆಲೆ ಯಾತಕ್ಕೆ ಜಾಸ್ತಿ ದೇಹತಃ ಕ್ವಾಲಿಟಿ ವೈಸ್ ಭಾರಿ ಜಾಸ್ತಿ ಆದ್ದರಿಂದ ವ್ಯವಸ್ಥೆ ಹೇಳೋದಿಲ್ಲ ಯಾವಾಗಲೂ ಕೂಡ ಯಾವ ವಸ್ತುವಿಗೆ ನಾಶ ಇರೋದಿಲ್ಲ ಅದು ಬೆಲೆ ಜಾಸ್ತಿ ಆಯಿತು ಇದು ಟೆಂಪರರಿ ಯೂಸ್ ಬೇರೆ ಪರ್ಮನೆಂಟ್ ಯೂಸ್ ಬೇರೆ ಅಂತ ಟೆಂಟ್ ಹಾಕ್ತಾರೆ ಅದಕ್ಕೇನೆಲ್ಲ ಇದು ಮಾಡೋದಿಲ್ಲ ಯಾಕಂದ್ರೆ ಟೆಂಪರರಿ ಯೂಸ್ ಟೆಂಟ್ ಎಲ್ಲ ಕೊಡಿ ಮನೆ ಅಂತ ಹೇಳಿದಾಗ ಏನಾಯ್ತದು ಹೆಚ್ಚು ಲಾಂಗ್ ಟೈಮ್ ಬೇಕದು ಅದೇ ರೀತಿಯಲ್ಲಿ ದೇವರ ದೇಹ ಅಂಬೋದು ಆ ರೀತಿ ಇರೋದು ಅದರಲ್ಲೇ ಮಣ್ಣಿನ ಮನೆ ಬೇರೆ ಆರ್ ಸಿ ಸಿ ಹಾಕೋದು ಬೇರೆ ಎಷ್ಟು ವ್ಯತ್ಯಾಸ ಆಗ್ತಾ 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 ಹೋಗೋದು ದೇವರ ದೇಹ ಅಂಬೋದು ಆ ರೀತಿ ವ್ಯತ್ಯಾಸ ಇರೋದು ಬೆಲೆ ಚೇಂಜ್ ಆಗ್ತಾ ಹೋಗೋದ್ರೆ ಬರೀ ಸೈಟ್ ಬೆಲೆ ಎಷ್ಟು ಬರೀ ಇದ್ರ ಆರ್ಡಿನರಿ ಇದ್ರ ಬೆಲೆ ಎಷ್ಟು ಶೀಟ್ಸ್ ಮನೆ ಆಗಿರುತ್ತೆ ಇದೇ ಆಗಿರುತ್ತೆ ಅದು ಮಲ್ಟಿ ಸ್ಟೋರಿ ಇಡು ಅದು ಎಲ್ಲ ಗ್ರಾನೈಟು ಎಲ್ಲ ಮಾರ್ಬಲ್ಲು ಅಂತ ಹೇಳಿದಾಗೆಲ್ಲ ಬೆಲೆ ಏರ್ತಾ ಹೋಗುತ್ತೆ ಯಾಕೆ ಅದು ಆಯುಷ್ಯನೂ ಜಾಸ್ತಿ ಇರುತ್ತೆ ಕ್ವಾಲಿಟಿನೂ ಜಾಸ್ತಿ ಇರುತ್ತೆ ದೇವರ ದೇಹ ಅಂಬೋದೇನು ಸ್ವರೂಪ ದೇಹ ಹೇಗೋ ದೇವ್ರ ಎಲ್ಲ ದೇಹಗಳು ಹಾಗೆ ಆದ್ದರಿಂದ ದೇವರ ಮಹಿಮೆ ಹಬ್ಬ ಅಂತಾನಾಗ ನೋಡಿದಾಗ ಏನಂತಾನಾಗ ಬಿಲ್ಡಿಂಗ್ ನೋಡಿ ಹಬ್ಬ ಅಂತಾನಲ್ಲ ದೇವರು ನೋಡಿದಾಗ ಆಗ ಅರ್ಜುನ ಹೇಳಿದ್ದು ಏನು ಆಶ್ಚರ್ಯ ಏನು ಆಶ್ಚರ್ಯ ಅಂತ ಹೇಳ್ತಾನೆ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೆ ಏನು ಕೆಲವು ವಸ್ತುಗಳು ಆಶ್ಚರ್ಯ ಆಮೇಲೆ ಎಷ್ಟು ಚೆನ್ನಾಗಿದೆ ನೀ ಅದನ್ನು ನೋಡಿಲ್ಲ ಅದನ್ನು ನೋಡ್ಬೇಕಾಯ್ತು ಅದ್ರ ಮುಂದೆ ಇದೇನೋ ಅಲ್ಲ ಅಂದ್ಬಿಡ್ತಾನೆ ಆದರೆ ದೇವ್ರು ನೋಡಿದ್ಮೇಲೆ ಇನ್ನೊಂದಿದೆ ಅಂತ ಹೇಳ ಮೂರೇ ತಲೆ ಎಂಡ್ ಅಲ್ಟಿಮೇಟ್ ಅಲ್ಟಿಮೇಟ್ ವಂಡರ್ ಅಂದ್ರೆ ಯಾರೋ ದೇವ್ರು ಇವತ್ತು ಮಹಾಲಕ್ಷ್ಮಿ ವಂಡರೇ ಅದು ಬರ್ತಾರೆ ಧನ್ಯಾಶ್ಚರ್ಯ ಉಪಾಖ್ಯಾನ ಒಬ್ಬರನ್ನೇ ಆಶ್ಚರ್ಯ 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 ಅಂತ ಹೇಳ್ತಾರೆ ಎಲ್ಲಿ ಎಂಡ್ ಆಗುತ್ತದ ದೇವರಲ್ಲಿ ಲಕ್ಷ್ಮಿ ಅಲ್ಲ ದೇವರಲ್ಲಿ ಎಂಡ್ ಆಗುತ್ತೆ ದೇವರಿಗಿಂತ ಹೆಚ್ಚು ಆಶ್ಚರ್ಯ ಇಲ್ಲ ಅದನ್ನೇ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದತಿ ತಥೈವ ಚಾನ್ಯ ಆಶ್ಚರ್ಯವಚ್ಚ ಏನಂ ಅನ್ಯ ಶೃಣೋತಿ ಶೃತ್ವಾಪೇನಂ ವೇದ ನಚೈವ ಕಶ್ಚಿ ಏನ ಇಲ್ಲಲ್ಲ ಅದು ದಕ್ಷಿಣ ಅಲ್ಲಿ ಉಪಾಖ್ಯಾನ ದಕ್ಷಿಣ ಆಶ್ಚರ್ಯ ದಕ್ಷಿಣ ಪರಮಾತ್ಮನೇ ಆಶ್ಚರ್ಯ ಅದು ಅಲ್ಲ ಎಂಡ್ ಅದಕ್ಕೆ ಅಲ್ಟಿಮೇಟ್ ಅನ್ನೋ ಪದಕ್ಕೆ ಏನರ್ಥ ಅದ್ರೇ ಇನ್ನೊಂದಿಲ್ಲ ಅಂತ ಅರ್ಥ ಅತ್ಯಂತಿಕ ಕೊನೆ ಆ ಮುಂದೆ ಕಥಂ ಅನಾದಿ ನಿತ್ಯಸ್ಯ ಜನಿಹಿ ಪ್ರಕೃತಿಂ ಸ್ವಾಮಧಿಷ್ಠಾಯ ಅದು ಈಗಾಯ್ತು ಪ್ರಕೃತಿ ಆ ಜಾತೇಶು ವಸುದೇವ ಪ್ರಕೃತಿಂ ಸ್ವಾಮಧಿಷ್ಠಾಯ ಅಂದ್ರೇನು ತನ್ನ ಅಧೀನದಲ್ಲಿರ್ತಕ್ಕಂಥ ಪ್ರಕೃತಿಯ ದೇಹ ವಸುದೇವಾದಿಗಳಿಗೆ ಇದೆ ಅವರು ನಿಮಿತ್ತ ಮಾಡ್ಕೊಂಡು ಅವತಾರ ಮಾಡ್ತಾನೆ ಜನ ಏನು ತಿಳ್ಕೊತಾರೆ ನಾವು ನಮ್ಮ ತಂದೆಯಿಂದ ಹೇಗೆ ಹುಟ್ಟಿದ್ದೇವೋ ವಸುದೇವನ ಕೃಷ್ಣ ಹಾಗೆ ಕೊಟ್ಟಿದ್ದಾನೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ ವಸ್ತುತ ಅದಲ್ಲ ದೊಡ್ಡ ಮರ ಇರುತ್ತೆ ರಾತ್ರಿ ಹೊತ್ತು ಚಂದ್ರನ ತೋರಿಸ್ಬೇಕಾಗಿದೆ ಮರದ ಮಧ್ಯ ತೋರಿಸ್ತಾರೆ ನೋಡಿದ್ರೆ ಕಾಣಿಸುತ್ತೆ ತೋಡು ಅಂತ ತೋರಿಸ್ತಾರೆ ನೋಡೋರಿಗೆ ಅನಿಸುತ್ತೆ ಮರದ ಮಧ್ಯ ಚಂದ್ರ ಇದ್ದಾನೆ ಅಂತ ಹೊರಗೆ ಬಂದು ನೋಡೋ ಹೋಗುತ್ತಾಗುತ್ತೆ ಮರದ ಮಧ್ಯ ಇದ್ದ ಜಾತಕ್ಕೆ ಕಾಣಿಸ್ತೇವೋ ನಾವು ಮರದ ಕೆಳಗೆ ಇರೋದು ಕಷ್ಟ ಹೊರತು ಚಂದ್ರ ಮರಕ್ಕೂ ಸಂಬಂಧ ಯಾವ ಸಂಬಂಧನೂ ಇಲ್ಲ ಸೊ ವಸುದೇವನ ಮಗ ಅಂತ ಯಾರಿಗೆ ಕಾಣಿಸುತ್ತೆ ಮಂದದೃಷ್ಟಿಯ ಜನಗಳಿಗೆ ಸ್ವಲ್ಪ ಈ ಕಡೆ ಬಂದು ನೋಡಿದ್ರೆ ಏನ ಕಾಣುತ್ತಾಗ ಎಲ್ಲಿ ಮರ ಎಲ್ಲಿ ಚಂದ್ರ ಎಷ್ಟು ಲಕ್ಷಾಂತರ ಕಿಲೋಮೀಟರ್ ದೂರ ಇದ್ದಾನೆ ಹತ್ತಿರ ನೋಡಿದ್ರೆ ಅದರೊಳಗೆ ಮಧ್ಯ ಇಷ್ಟೇ ಕಂಡ ಕಾಣಿಸ್ತಾರೆ ಚಂದ್ರನ ಇದೆಷ್ಟಿದೆ ಗೊತ್ತಾಯ್ತಾ ಆತನ ಸರ್ಕಂಫರೆನ್ಸ್ ಎಷ್ಟಿದೆ ಇದೆಷ್ಟಿದೆ ಅದ್ರ ಮರ ಎಷ್ಟು ಇಷ್ಟೇ ಎಷ್ಟಿರೋದು ಅದರೊಳಗೆ ಚಂದ್ರ ಅದರೊಳಗೆ ಸ್ವಲ್ಪ ಬಿಟ್ಟು ಕಾಣಿಸ್ತಾನೆ ಜೊತೆಗೆ ಹುಲ್ಲು ಕೂಡ ಅಲ್ಲ ಸ್ವಲ್ಪ ಕಾಣಿಸ್ತಾರೆ ನೋಡೋದಕ್ಕೆ ಏನಿಸುತ್ತದ ಮರಕ್ಕಿಂತ ಭಾರಿಗೆ ಮರದ ಒಂದು ರೆಂಬೆಗಿಂತ ಚಿಕ್ಕದು ಕಂಡ ಕಾಣುತ್ತೆ ಹೊರಗೆ ನೋಡಿದರೆ ಮರಗಳು ಆಲ್ ನೆಗ್ಲಿಜಲ್ಲ ದೇವರ ಚಂದ್ರನ ಒಂದು ಆಲ್ಯೂಮಿನಿಯಂ ಮುಂದೆ ಆ ತರಹ ದೇವರ ವಸ್ತೆಯವರ ಮಗ ಕಂಡ ಹಾಕಿ ಕಾಣಿಸ್ತಾರೆ ಸ್ವಲ್ಪ ಶಾಸ್ತ್ರ ಇಟ್ಕೊಂಡು ಈ ಕಡೆ ನೋಡಿದ್ರೆ ಗೊತ್ತಾಗುತ್ತಾಗ ವಸುದೇವಾದಿ ಎಲ್ಲರೂ ಭಗವಂತನಿಂದ ಬಂದವರೇ ಹೊರತು ದೇವರಿಗೆ ಯಾರ ಹುಟ್ಟು ಯಾವ ಪ್ರಸಕ್ತಿನೂ ಇಲ್ಲ, ಯಾರಿಂದನೂ ಹುಟ್ಟಿಲ್ಲ. ತಾಹಿ ತತ್ರ ಉಕ್ತ ಸ್ವಾತಂತ್ರ ಅಂಬುದಕ್ಕೆ ಅರ್ಥ ಹೇಳಿದರು, ತನ್ನ ಅಧೀನವಾದ ಅಂತ ಅರ್ಥ. ಅದನ್ನೇ ಏವಂ ತರ್ಹಿ ಪ್ರಕೃತಿ ಸ್ವಾಮಧಿಷ್ಠಾ ಇದೆ ಕಥಮುಕ್ತಂ ಇತ್ಯತಃ ತದನ್ಯಥಾ ವ್ಯಾಖ್ಯಾತುಮಾಹ ಕಥಮಿ ಸ್ವರೂಪತೋ ದೇಹತಶ್ಚ ಅನಾದಿ ನಿತ್ಯಸ್ಯ ಸಂಭವಾಮಿ ಇತಿ ಜನಿಹಿ ಕಥಂ ಮುಚ್ಚತೆ. ಸ್ವರೂಪಥ ಅನಾದಿ, ಸ್ವರೂಪಥ ನಿತ್ಯನಾದವನು ಜನಿ ಅಂದರೆ ಪ್ರಾದುರ್ಭಾವ, ಕೋಶ ಇರೋದೆ ಹಾಗೆ ಜನಿ ಪ್ರಾದುರ್ಭಾವೆ ಅಂತಲೇ ಧಾತು ಇರೋದು. ಅಶಿಷ್ಟ ಇತ್ಯತಃ ಪರಂ ಇತಿ ಶಬ್ದಶ್ಚ ಕಥಮನೇನ ಪರಿಹಾರ ಇತ್ಯತೋ ವ್ಯಾಚಷ್ಟೇ ಪ್ರಕೃತೇತಿ. ವಸುದೇವಾದಿಷು ಪ್ರಾದುರ್ಭೂತತ್ವಾತಿ ಶೇಷ, ವಸುದೇವಾದಿಗಳ ಮೂಲಕ ಪ್ರಾದುರ್ಭೂತನಾಗಿದ್ದು ಜನ ಅಪಾರ್ಥ ಮಾಡಿಕೊಂಡ್ರಷ್ಟೇ. ಅನೇನ ಜನ್ಮಭ್ರಾಂತೇ ನಿಮಿತ್ತ ಮುಕ್ತಂ ಯಥೋಕ್ತಂ ಸ್ತ್ರೀಪುಂ ಪ್ರಸಂಗಾತ್ ಇತ್ಯಾದಿ. ತಾತ್ಪರ್ಯ ಆಚಾರದಲ್ಲ ಹೇಳಿದ್ದಾರೆ, ಸ್ತ್ರೀಪುಂ ಪ್ರಸಂಗಾತ್ ಇತ್ಯಾದಿ 15 ಕೃಷ್ಣಾವತಾರ ಕಾಲಕ್ಕದೆಲ್ಲ ಹೇಳ್ತಾರೆ. ಭ್ರಾಂತೇರ್ ಉಪಾದಾನ ಮಹಾ ತಥೈವಿ ತಮೋ ರೂಪಯ ಯದಿ ಮಾತಾಪಿತೃ ಸಂಬಂಧೋ ಅಂಗೀಕೃತ ತರ್ಹಿ ತನ್ನಿಮಿತ್ತಂ ದುಃಖಾಧಿಕಮಿ ಪ್ರಸಜ್ಜತೆ ಇತ್ಯಾಕಾಂಕ್ಷಾ ನಿರಾಸಾಯ ಸ್ವಾಮಿತಿ. ಹಾಗಿದ್ದರೆ ತಂದೆ ತಾಯಿಗಳಿಂದ ಪರಮಾತ್ಮನ ಕೊಟ್ಟು ಬರೋದಾಗಿದ್ದು ಏನಾಗಬೇಕಾಗಿತ್ತು ದೇವರಿಗೆ? ನಮಗೆಲ್ಲ ಹೇಗೆ ದುಃಖ ಇದೆ, ದೇವರಿಗೂ ದುಃಖ ಇರಬೇಕಾಗಿತ್ತು. ದೇವರಿಗೆ ದುಃಖ ಇಲ್ಲ ಅಂದರೆ ಆ ಥರ ಹುಟ್ಟೇ ಇಲ್ಲ, ಆದ್ದರಿಂದ ಇನ್ನು ದೇವರಿಗೆ ದುಃಖ ಇಲ್ಲ. ಸ್ವಾಮಿತಿ ಪದಂ ವ್ಯಾಖ್ಯಾತಿ ನತು ಇತಿ ಪ್ರಕೃತಿ ಭಗವದ್ ಅಧೀನತ್ವಂ ಕುತಃ ಇತ್ಯತಃ ದ್ರವ್ಯಮಿ. ಪ್ರಕೃತಿ ಭಗವದ್ ಅಧೀನ ಅಂತ ಹೇಗೆ ಹೇಳ್ತೀರಿ ಅಂದರೆ ದ್ರವ್ಯಂ ಕರ್ಮ ಚ ಕಾಲಶ್ಚ ಅದೆಲ್ಲ ಶೋಕ ಕೊಟ್ಟುಬಿಟ್ಟು ಪ್ರಮಾಣ ಕೊಟ್ಟಾಗಿದೆ ಅಂತ ಹೇಳಿದರು. ಅತ್ತ ಪ್ರಾದುಹು ಭವತಿ ಇತಿ, ಪ್ರಾದುಹು ಅಂದರೆ ಎದುರುಗಡೆಗೆ ಭವತಿ ಕಾಣಿಸ್ತಾನೆ ಅಂತ ಅಷ್ಟೇ ಅದು, ಗೊತ್ತಾಯ್ತಾ? ಇದಿಲ್ಲ ಹುಟ್ಟು ಅಂದರೆ ಏನಾಯ್ತು, ಇಲ್ಲ ಹೇಳಿಲ್ಲ ನಿನ್ನೆ ಇರೋದು ಕಂಡ್ರೆ ಅದು ಪ್ರಾದುರ್ಭಾವ, ಇಲ್ಲದೇ ಇರೋದು ಬಂದರೆ ಅದು ಸೃಷ್ಟಿ ಅದು, ಗೊತ್ತಾಯ್ತು? ಸೃಷ್ಟಿ ಅದು ಅಡುಗೆ ಮಾಡಿದ್ದು ಬಡಿಸ್ತಾ ಇರೋದನ್ನು ಮುಚ್ಚಿಟ್ಟಂತ ಇದ್ದರೆ ಬಡಿಸ್ಬಿಟ್ಟು ಅಷ್ಟೇ. ಇನ್ನು ಅಡಿಕೆಯಿಂದ ಮಾಡಿದೆ ಅದು, ಅದನ್ನು ಅಡುಗೆ ಮಾಡೋದು, ಇದು ಮಾಡಿದ್ದನ್ನು ಬಡಿಸೋದು ಅಷ್ಟೇ. ಇರೋ ಪದಾರ್ಥ ಕಂಡು ಬೆಳಕು ಹಾಕಿದಾಗ ಬೆಳಕು ಬಂದಾಗ ಇರೋ ಪದಾರ್ಥ ಕಾಣುತ್ತೆ, ಆದರೆ ಬೆಳಕಿನಲ್ಲಿ ಒಬ್ಬ ಕುಂಬಾರ ಗಡಿಗೆ ಮಾಡ್ತಾರೆ, ಅದೇನಾಯ್ತು ಅದೀಗ ಸೃಷ್ಟಿಯಾಗಿ ಬರೋದು. ಇಲ್ಲದ್ದು ಬಂದರೆ ಸೃಷ್ಟಿ, ಇರೋದು ಕಂಡ್ರೆ ಪ್ರಾದುರ್ಭಾವ. ದೇವರು ಎಲ್ಲ ದೇಹಗಳು ಕೂಡ ಎಲ್ಲ ರೂಪಗಳು ಎಲ್ಲ ಅವತಾರಗಳು ಅನಾದಿ ಮತ್ತು ನಿತ್ಯ, ಅದಕ್ಕೆ ಅವಕ್ಕೆ ಏನಂತ ಹೇಳಬೇಕು? ಪ್ರಾದುರ್ಭಾವ ಅಂತ, ಲಕ್ಷ್ಮೀ ಪ್ರಾದುರ್ಭಾವ ಅಥವಾ ನಾರಾಯಣ ಪ್ರಾದುರ್ಭಾವ, ಬ್ರಹ್ಮದೇವರಿಂದ ಪ್ರಾದುರ್ಭಾವ ಅಂತ ಹೇಳಬಾರ್ದು. ಏನಂತ ಹೇಳಬೇಕು? ಅವರಿಗೆ ಹುಟ್ಟು ಈ ಅರ್ಥದಲ್ಲಿ ಅವತಾರ. ಇನ್ನು ಇವ್ರ ಸಾಮಾನ್ಯರಿಗೆಲ್ಲ ಪೂರ್ತಿ ಹುಟ್ಟೋ ಸಾವು. ಅತ್ಯಂತ ಪ್ರಾಕೃತಿಯ ದೇಹ ಬೇರೆ, ಭೌತಿಕ ದೇಹ ಬೇರೆ. ಪ್ರಕೃತಿ ದೇಹ ಅಂದ್ರೇನು?
ಪ್ರಕೃತಿ ಡೈರೆಕ್ಟ್ ಬಂದ್ಬಿಡೋದು. ಭೌತಿಕ ಅಂದರೆ ಪಂಚಭೂತಗಳ ಸ್ಟೇಜಲ್ಲಿ ಬರೋದು, ಅರ್ಥ ಆಯ್ತಾ? ಪಂಚಭೂತಗಳ ಸ್ಟೇಜಲ್ಲಿ ಬಂದರೆ ಲೋಯೆಸ್ಟ್ ಕ್ವಾಲಿಟಿಯಲ್ಲಿ ಬಂದಿದ್ದು ಅದು ಮೇಲಿನ ವೆರೈಟಿ, ಮೇಲಿನ ವೆರೈಟಿ. ಇವತ್ತು ಕಬ್ಬು ಗಾಣದಲ್ಲಿ ಬರುತ್ತೆ, ಅಲ್ಲಿ ಬಿಸಿ ಬೆಲ್ಲ ಬರುತ್ತೆ, ಅಲ್ಲಿ ಕೆರೆ ಬರುತ್ತೆ, ಅಲ್ಲಿ ಇದು ಬರುತ್ತೆ, ಮುಂದೆ ಬೆಲ್ಲ ಆಗುತ್ತೆ. ಏನೋ ಸ್ಟೇಜಲ್ಲಿ ಬರ್ತಾ 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 ಕಡಿಮೆ ಆಗ್ತಾ ಹೋಗುತ್ತೆ, ಇಲ್ಲಿ ಮಿಕ್ಸರ್ ಜಾಸ್ತಿ ಆಗಲಿಕ್ಕೆ ಶುರು ಆಗುತ್ತೆ, ಅಲ್ಲಿರೋ ಪ್ಯೂರಿಟಿ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ಬ್ರಹ್ಮದೇವರ ದೇಹ ಪ್ಯೂರೆಸ್ಟ್ ಬಾಡಿ ಅಂದ್ರೆ ಅವರು ಸತ್ ಇದೇ ಇದೆ, ಖಂಡಿತ ಇದೆ. ಇವತ್ತು ನಮ್ಮಲ್ಲೇ ಇಲ್ಲ, ಬ್ರಾಹ್ಮಣಾದಿ ದೇಹದಲ್ಲಿ ವ್ಯತ್ಯಾಸ ಇಲ್ಲ, ಬ್ರಾಹ್ಮಣಾದಿಗಳವರು ಸದಾಚಾರದಲ್ಲಿ ವ್ಯತ್ಯಾಸ ಇದೆ. ಮತ್ತೆ ಶ್ರುತಿರಾಮ್ ಶ್ರೀ ಮಹಾಪಾತಕ ಮಾಡಿದ ದೇಹ ಪವಿತ್ರ ಹೊರಟೋಯ್ತು, ಅಲ್ಲಿ ಸ್ನಾನ ಮಾಡಿಲ್ಲ, ಸ್ನಾನ ಮಾಡಿದ್ದಾನಲ್ಲಿ ವ್ಯತ್ಯಾಸ ಇದೆ. ಮತ್ತೆ ಸ್ನಾನ ಮಾಡಿದ ಮೇಲೆ ಪವಿತ್ರ, ಅದು ಗಂಗಾದೇ ಸ್ನಾನ ಮಾಡಿಬಿಡಿ, ಇನ್ನೂ ಜಾಸ್ತಿ ಆಯಿತು. ಅದೇ ಅಲ್ಲಿ ತಾರತಮ್ಯ ಇದ್ದೇ ಇದೆ. ಆಗ ಗಂಡ ಸ್ನಾನ ಮಡಿ ಮೈಲಿ ಸ್ನಾನ ಮಾಡಿಲ್ಲ, ಹೆಂಡತಿ ಸ್ನಾನ ಮಾಡಿಬಿಟ್ಟಿದ್ದಾರೆ, ಹೇ ಬಿಟ್ಟುಬೇಡ್ರಿ ಜೋರು ಮಾಡ್ತಿರ್ತಾಳೆ, ಅದಕ್ಕೆ ಸ್ನಾನ ಮಾಡಿದ್ದಷ್ಟು ಇನ್ನೇನೇ ಇಲ್ಲ. ಆ ಮಟ್ಟಿಗೆ ಏನಿದೆ ಇಲ್ಲಿ ಮಡಿ ಜಾಸ್ತಿ, ಪಾವಿತ್ರ ಆಗ ಜಾಸ್ತಿ ಅಷ್ಟೇ. ಅದು ಕಾಲ ಸ್ನಾನ ನಿಮಿತ್ತವಾದ ಪಾವಿತ್ರ, ಗೊತ್ತಾಯ್ತಾ? ಇದು ಎದ್ದು ದೊಡ್ಡವನಾಗಿದ್ದು ಸೂತಕಾದಿ ಬಂದಿದೆ, ಅವಾಗೇನಾಯ್ತಾಗ ಅದೇ ಇದೆ ಎಲ್ಲ ದೇಹ. ಆ ಸೂತಕ ಇರೋವರೆಗೆ ಏನಿದೆ ಅದಕ್ಕೆ ಮೈಲಿಗೆ, ಇದಕ್ಕಿಂತ ಇವನು ಆಡಿದರೆ ಇವನಿಗಿಂತ ಹೆಚ್ಚ ಕಡಿಮೆ ದೇಹ ಆಗಿಬಿಡುತ್ತೆ. ಆ ದೇವರಿಗೆ ಅದು ಯಾವುದೂ ಇಲ್ಲ. ಅದು ಹೇಳೋದಕ್ಕೋಸ್ಕರ ಇಷ್ಟೆಲ್ಲ ಹೇಳಿ ಶುರುವಾಗದ ಹಾಗೆ. ಅಲ್ಲೂ ಕೂಡ ಹೇಳಿಲ್ಲ ವಿಶಾಲ ನಾಮನ ಅಂತ ಹೇಳಿಬಿಟ್ಟಿದ್ದಾರೆ. ಅಲ್ಲೂ ಕೂಡ ಇತರ ದೇವಿ ಇರ್ಲಿ, ಇತರ ದೇವಿ ಮಗನಾಗಿ ಪ್ರಾದುರ್ಭಾವ ಅಂತ ಹೇಳಿಬಿಟ್ಟಿದ್ದಾರೆ. ಅಲ್ಲೂ ಕೂಡ ಹೇಳಿಲ್ವೇನು ತಂದೆ ತಾಯಿ ಅಂತ ಹೆಸರಿಗಿದ್ದಾರೆ ಅಂತ ಅರ್ಥ, ಅದು ನಿಮಿತ್ತ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅರ್ಥ, ಗೊತ್ತಾಯ್ತಾ? ನರಸಿಂಹ ಅವತಾರ ಕೆಳಗಿಲ್ಲ, ನರಸಿಂಹ ಅವತಾರ ಕಮ್ಮದ ಭಾಗ ಅಂತ ಹೇಳ್ಬೇಕಷ್ಟೇ, ಹೇಳಿದರೆ ಇನ್ನೇನಿಲ್ಲ. ಅದನ್ನು ವಜ್ರಸ್ವಾಮಿ ಹಾಗೆ ಸ್ತಂಭಾರ್ಭಕ ಅಂತಾನೆ ಕರೆದೆ ನಾನು. ಸ್ತಂಭಾರ್ಭಕ ಸಹನ ಡಿಂಭಾಯ ದತ್ತವರ ಗಂಭೀರ ನಾದನೃಹರೇ ಅಂತ ಅಲ್ಲಿ ಹೇಳಿದ್ದ. ಪ್ರಕೃತಿ ಭಗವದ್ ಅಧೀನತ್ವ ಕುತಃ ಇತ್ಯತಃ ದ್ರವ್ಯಮಿತಿ ಅತ್ರ ವಾಕ್ಯೆ ಪ್ರಕೃತಿರ್ನ ಭುಜೂಯತೆ ಇತ್ಯತಃ ಸಾ ಇತಿ. ಅಲ್ಲಿ ಕೋಟ್ ಮಾಡಿದಿರಿ, ದ್ರವ್ಯಂ ಕರ್ಮ ಚ ಕಾಲಶ್ಚ ಜೀವಯವಚ ಅಂತ ಹೇಳಿದಿರಿ. ಪ್ರಕೃತಿ ಅಂತ ಪದನೇ ಇಲ್ಲ ಅಂತ ಕೇಳಿದರೆ ದ್ರವ್ಯಂ ಅನ್ನೋ ಪದ ಇದೆಯಲ್ಲ, ದ್ರವ್ಯಂ ದ್ರವ್ಯ ಅಂದರೆ ಪ್ರಕೃತಿ. ಆದ್ದರಿಂದ ಅದು ಎಷ್ಟು ಏನಾಯ್ತು, ಕೋಟ್ ಮಾಡಿದ್ರೆ ಪದನೇ ಇಲ್ಲ, ಗೊತ್ತಾಯ್ತಾ? ಅದಕ್ಕೆ ಅಲ್ಲೇ ಇದೆ ಅಂತ ಹೇಳಿದರು.
ಬಿ ಎಸ್ ಸಿ ಆಗಿದ್ದಾನೆ ಅಂತ ಕೊಟ್ಟ ಅಪ್ಲಿಕೇಶನ್ನ. ಅವನು ಆಕ್ಚುಲಿ ಎಮ್ ಎಸ್ ಸಿ ಸರ್ಟಿಫಿಕೇಟ್ ಅದು, ಬಿ ಎಸ್ ಸಿ ಏನಾಗಿದೆ ಅಲ್ಲಿಗ ಸೇರ್ಕೊಂಡು ಹೋಗ್ಬಿಟ್ಟಿದೆ. ಆದ್ರಿಂದಾಗಿನೇ ಮತ್ತೆ ಪ್ರಶ್ನೆ ಮಾಡಲಿಕ್ಕೆ ಬರೋದಿಲ್ಲಪ್ಪ. ಈ ದ್ರವ್ಯದಲ್ಲಿ ಪ್ರಕೃತಿಯಲ್ಲಿ ಸೇರ್ಕೊಂಡ್ಬಿಟ್ಟಿರೋದ್ರಿಂದ ದ್ರವ್ಯ ಅಂತ ಪ್ರಕೃತಿ ಅಂತ ಹೇಳಿಲ್ಲ ಅಂತ ಹೇಳಬಾರ್ದು. ದ್ರವ್ಯ ಬ್ರಾಡರ್ ಟರ್ಮ್ ಅದು, ಅದೆಲ್ಲ ಇದೆ ಅಂತ ಹೇಳಿದ ಮೇಲೆ ಮತ್ತೆ ಮಾತಾಡೋಹಾಗಿಲ್ಲ. ಹೌದು ಹೌದು, ಪ್ರಕೃತಿ ಇನ್ಕ್ಲೂಡ್ ಆಗ್ಬಿಡುತ್ತೆ ಅವ್ರಿಗೆ. ಸಸ್ಯ ಅತ್ರ ಮೂಲ ದ್ರವ್ಯ ಅಂದ್ರೆ ಅದೇನೆ, ಪ್ರಕೃತಿ ಮೂಲ ದ್ರವ್ಯ. ದ್ರವ್ಯ ಅಂದ್ರೆ ಪದಾರ್ಥ. ತಸ್ಯ ಅತ್ರ ಪ್ರಕೃತಿ ವಾಚಿತ್ವ ಕುತಃ ಆಯ್ತು. ಇಲ್ಲಿ ಪ್ರಕೃತಿ ವಾಚ್ಯತ್ವ ಹೇಗೆ ಹೇಳುತ್ತೇನೆ ಅಂದರೆ ಇತ್ಯತಃ ತಥೈತಿ ಸರ್ವ ಸೃಷ್ಟಿ ಕಾರಣಾನಿ ಈ ಅತ್ರ ನಿರ್ದಿಶ್ಯಂತೆ. ದ್ರವ್ಯಂ ಕರ್ಮಚ ಕಾಲಶ್ಚ ಅಂತ ಹೇಳಬೇಕಾದ್ರೆ ಯಾವುದು ಜಲ ದ್ರವ್ಯ ಆ ಪದ ಬೇರೆ, ದ್ರವ್ಯಂ ಕರ್ಮಚ ಕಾಲಶ್ಚ ಆ ದ್ರವ್ಯ ಬೇರೆ. ಅಲ್ಲಿ ಏನು ಹೇಳ್ತಿದ್ದಾರೆ, ಸೃಷ್ಟಿ ಪ್ರಕರಣದಲ್ಲಿ ಬಂದಿರತಕ್ಕಂಥ ದ್ರವ್ಯ ಅದು, ಅಂದರೆ ಮೂಲ ಜಲ ಪ್ರಕೃತಿ ಅಂತ ಅರ್ಥ. ಯಾವ ಪ್ರಕರಣ ನೋಡ್ಕೊಂಡು ಅರ್ಥ ಹೇಳಬೇಕು ಆ ಶ್ಲೋಕಕ್ಕೆ ಅದೇ ಅರ್ಥ ಅಲ್ಲಿ ಬಂದಿರೋ ದ್ರವ್ಯಕ್ಕೆ. ಮುಂದೆ ಸ್ವಭಾವ, ಪ್ರಕೃತಿಯ ಸ್ವಭಾವ ಮತ್ತು ಜೀವನದ ಸ್ವಭಾವ, ಜಡ ಪದಾರ್ಥ ಸ್ವಭಾವ ಹಿಂದೆ ಬಂದಿಲ್ಲ. ದೇವರು ನೀರು ಭಗವದ್ ಅಧೀನ, ರುಚಿ ಭಗವದ್ ಅಧೀನ, ಗೊತ್ತಾಯ್ತು, ನೀರಿನ ರಸ ಭಗವದ್ ಅಧೀನ, ಅದು ಸಿಹಿ ಉಪ್ಪು ಗಿಪ್ಪು ಎಲ್ಲ ಭಗವದ್ ಅಧೀನ. ಮತ್ತೆ ಅದು ದೇವರಿಗೆ ಮಾತ್ರ ಸಾಧ್ಯ, ಉಳಿದವರಿಗೆ ಅದೆಲ್ಲ ಇಲ್ಲ. ಲಕ್ಷ್ಮೀನಾರಾಯಣ ಬಿಟ್ಟರೆ ಉಳಿದವರಿಗೆ ಅಂಥ ಕಂಟ್ರೋಲ್ ಬರೋದಿಲ್ಲ. ವಾಯುದೇವರಿಗೆ ಅನುಗ್ರಹದಿಂದ ಡೌನ್ ಆಗ್ತಾ ಬರುತ್ತೆ ಅಲ್ಲಿಂದ. ದೇವರ ಕಂಟ್ರೋಲ್ ಅಬ್ಸಲ್ಯೂಟ್ ಅದು, ಉಳಿದವರೆಲ್ಲ ದೇವರ ಅನುಗ್ರಹದಿಂದ ಬರೋದು. ಆ ರೀತಿ ಇವರು ನಮಗೆಲ್ಲ ನಮ್ಮ ದೇಹದ ಮೇಲೆ ಕಂಟ್ರೋಲ್ ಇಲ್ಲ, ಉಳಿದವ್ರ ದೇಹ ಅಲ್ಲ, ನಮ್ಮ ಮೇಲೆ ಇರೋದಿಲ್ಲ. ಆದ್ರಿಂದಾಗಿನೇ ತೀರ ಲೋಯೆಸ್ಟ್ ಆಗಿದೆ. ಇತ್ಯತಃ ತತ ಇದೆ ಸರ್ವ ಸೃಷ್ಟಿ ಕಾರಣಾನಿ ಅತ್ರ ನಿರ್ದಿಶ್ಯಂತೆ ತಚ್ಚ ಪ್ರಕೃತಿಯರೇವ ಸಂಭವತೇನ ಪೃಥಿವ್ಯಾಧೇರಿತ್ಯರ್ಥ. ಈ ದ್ರವ್ಯ ಶಬ್ದಕ್ಕೆ ಆ ಪ್ರಕೃತಿ ಅಂತ ಅರ್ಥ ಮಾಡಬೇಕು, ಪೃಥಿವ್ಯಾಧಿಗಳು ಅಂತ ಅರ್ಥ ಮಾಡಬಾರದು ಅಂತ ಹೇಳಿ. ಇದು ಪ್ರಕರಣ ನೋಡಿ ಅರ್ಥ ಮಾಡಬೇಕು, ಪ್ರಕರಣ ನೋಡಿದ್ರೆ ಗೊತ್ತಾಗುತ್ತೆ. ರಾಯರ ವಾಕ್ಯ ಪೂರ್ತಿ ಕೋಟ್ ಮಾಡಿದರು, ಸ್ತ್ರೀ ಪುರುಷ ಪ್ರಸಂಗಾತ್ ಅಂತ ಅಷ್ಟೇ ಹೇಳಿಬಿಟ್ರು ಆಚಾರ್ಯರು. ಟೀಕಾರಾಯರು ತಾತ್ಪರ್ಯ ಅಂತ ಹೇಳಿದರು, ಇವ್ರು ಹೇಳಬೇಕಾ ಪೂರ್ತಿ ಶ್ಲೋಕ ಕೋಟ್ ಮಾಡ್ತಾರೆ ರಾಯರು. ಸ್ತ್ರೀಪುಂ ಪ್ರಸಂಗಾತ್ ಪರತೋ ಯಥೋ ಹರಿಹಿ ಪ್ರಾದುರ್ಭವತ್ತೇವ ವಿಮೋಹಯನ್ ಜನಂ ಅಥೋ ಮಾ ಮಲೋತ್ಥೋ ಯಮಿತಿ ಸ್ಮ ಮನ್ಯತೆ ಜನೋ ಅಶುಭ ಪೂರ್ಣ ಗುಣೈಕ ವಿಗ್ರಹಂ ಅಂತ ಹೇಳಿ ಬಂದಿರು. ವಸುದೇವ ದೇವಕಿಯನ್ನು ಹುಟ್ಟಿದ ನೋಡಿದ್ರೆ ಏನಿಸ್ತೀವೋ, ಮೊದಲು ಆರು ಮಕ್ಕಳು ಹುಟ್ಟಿದ್ರು, ಆಮೇಲೆ ಬಲರಾಮದೇವರು ಹುಟ್ಟಿದ್ರು, ಕೃಷ್ಣನ ಅದೇ ರೀತಿ ಅಂತ ಅವ್ರು ತಿಳ್ಕೊಂಡ್ಬಿಟ್ರು. ಉಳಿದವ್ರು ನೋಡಿದ್ರು ಕೃಷ್ಣನ ಅದೇ ರೀತಿ ಅಂತ ಅವ್ರು ತಿಳ್ಕೊಂಡ್ರು, ಅದು ತಪ್ಪದು. ಇವತ್ತು ನೋಡೋದಕ್ಕೆ ಪ್ಯೂರ್ ಬಂಗಾರನೂ ಹಾಗೆ ಕಾಣುತ್ತೆ, ಇದು ಹಿತ್ತಾಡಿದ ಹಾಗೆ ಕಾಣಿಸುತ್ತೆ, ಚೆನ್ನ ತೊಳೆದುಬಿಟ್ರೆ ಹಾಗೆ ಕಾಣಿಸುತ್ತೆ. ಉಳಿದವ್ರು ಏನು ತಿಳ್ಕೊಂಡ್ಬಿಡ್ತಾರೆ, ಬಂಗಾರನ ಹಿತ್ತಾಳಿ ಅಂತ ತಿಳ್ಕೊಂಡ್ಬಿಟ್ರೆ ಎಷ್ಟು ಲಾಸ್ ಇದೆ ಅದರ, ಅರ್ಥ ಆಯ್ತಾ? ಅದನ್ನು ಮಾರಿ ಬೇರೆ ಮಾಡಿಬಿಟ್ಟ ನಡಿಗೆ ಬಂಗಾರ ದೊಡ್ಡ ಪತ್ತ ತಪ್ಪಲೇನ, ಯಾವುದು ಹಿತ್ತಾಳಿ ರೀತಿ ಮಾಡಿಬಿಟ್ಟು ಪಾಪರಾಗ್ತಾನೆ ಇಲ್ಲ ಅವನು. ದೇವ್ರನ್ನ ಆ ರೀತಿ ತಿಳ್ಕೊಳ್ಬಾರದು ಅಂತ ಹೇಳ್ತಾ. ಅದೇ ರೀತಿ ಜೀವನ ದೇವರು ಅಂತ ತಿಳ್ಕೊಂಡ್ಬಿಟ್ರೆ ಹಿತ್ತಾಳಿ ಪದಾರ್ಥ ಬಂಗಾರ ಅಂತ ಕೊಂಡ್ಕೊಂಡು ಹೋಗ್ಬಿಟ್ಟು ಅವನ ಗತಿ ಏನಾಗ್ಬೇಕು? ಹಿತ್ತಾಳಿ ಪದಾರ್ಥ ಬಂಗಾರ ಅಂತ ಕೊಂಡ್ಕೊಂಡು ಹೋದ್ರೆ ಮುಳುಗಿ ಹೋಗ್ತಾನೆ, ಮಾರಿ ಇವನು ಮುಳುಗ್ತಾನೆ, ಕೊಂಡು ಅವನು ಮುಳುಗ್ತಾನೆ. ಆದ್ದರಿಂದ ಯಾವಾಗಲೂ ಕೂಡ ಆ ವಸ್ತುಗಳ ಬೆಲೆ ನಿಮಗೆ ಗೊತ್ತಿರಬೇಕು, ದೇವರ ಬೆಲೆ ಎಷ್ಟು ಅಂತ ಹೇಳ್ತಾರೆ. ಇದು ನಿನ್ನೆ ಯಾವುದೋ ಇದಕ್ಕೆ ಹೋದ ಸೆಕೆಂಡ್ ಹ್ಯಾಂಡ್ ಅಂಗಡಿಗಳಿಗೆ ಹೋದಾಗ ಸ್ವಲ್ಪ ನೋಡಬೇಕು. ಇದೆಲ್ಲ ಮಧುರಾಚಾರ್ಯ ವಿಗ್ರಹ, ಟೀಕಾರಾಯರ ವಿಗ್ರಹ, ವಾದಿರಾಜರ ವಿಗ್ರಹ, ರಾಯರ ವಿಗ್ರಹ ಎಲ್ಲ ಇದು ಫುಟ್ಪಾತ್ರ ಹಾಕಿ ಕೂತಿದ್ದಾನು, ಗೊತ್ತಾಯ್ತಿಲ್ಲ. ಅಲ್ಲಿ ಅಲ್ಲಿ ಬಟ್ಲೆ ಶೂಸ್ ಹಾಕೊಂಡು ಓಡಾಡ್ತಿದ್ದಾರೆ. ಅಲ್ಲಿ ಮಾರಿದವರು ಯಾರು? ನಮ್ಮ ಜನ. ಅರ್ಥ ಆಯ್ತಾ? ಈಗ ಎಲ್ಲೋ ಪಾಪ ಸೇವೆ ಮಾಡಿಸಿರ್ತಾರೆ, ಮಡಿಕೆಯಲ್ಲಿ ಹೋದ್ರೆ ಪ್ರಸಾದ ಕೊಟ್ಟಿರ್ತಾರೆ, ಸೆಕೆಂಡ್ ಹ್ಯಾಂಡ್ಗೆ ಹಾಕಿಬಿಡ್ತಾರೆ ಸರ್. ಎಷ್ಟು ಹೇಳಬೇಕೆ ಅಂದರೆ ಎಷ್ಟು ಮೂರ್ಖರು ಅಂತ ಕೇಳಿದರೆ, ಈಗ ಅವಾಗ ಕೊಡೋದೇ ತಪ್ಪಾಗಿಬಿಡುತ್ತೆ ಕೊನೆಗೆ. ಅರಿತಾರೆ ಏನಾಗುತ್ತೆ ಕೊನೆಗೆ, ಇವ್ರು ಕೊಡೋದೇ ಮುಖ್ಯ ಇಲ್ಲ ಅಂತ. ಅಲ್ಲಿಗೆ ಹಾಕೋದಾದ್ರೆ ಕೊಟ್ಟು ಎಷ್ಟು ಅವಮಾನ ಮಾಡ್ತಾರೆ ಯೋಚನೆ. ಬದ್ರಿನಾರಾಯಣ ವಿಗ್ರಹ ಇದೆ, ಆದ್ಮೇಲೆ ಕಾಲು ಇಟ್ಕೊಂಡು ನಿಂತ್ಕೊಂಡಿದ್ದಾನು. ಅರ್ಥ ಆಯ್ತಾ? ಇವ್ರು ಕೊಡೋರಿಗೆ ಬೆಲೆ ಇಲ್ಲ, ಅವ್ರಿಗೇನು ಬೆಲೆ ಇರುತ್ತೆ? ಈ ಕೊಡೋರಲ್ಲಿ ಯಾರು ಬಾರಿ ಇರಬೇಕು ಅದನ್ನ? ಇನ್ನೇನು ಅವರೇನು ಅಲ್ಲಿಂದ ಕೊಡ್ಕೊಬಿಟ್ಟು ಹೊಡ್ಕೊಟ್ಟಾಗುತ್ತೆ ಅವರಿಗೆ. ಅಲ್ಲಿಂದ ಕೊಟ್ಟು ಮಾರೋದಿಲ್ಲ ಅವನು. ಏನು ಮಾಡ್ತಾನೆ? ಸೆಕೆಂಡ್ ಹ್ಯಾಂಡ್ ಒಂದು 5 ರೂಪಾಯಿ 10 ರೂಪಾಯಿ ತೊಗೊಂಡಿರ್ತಾನೆ. ಅದು ಎಂಥ ಜನ ಇದ್ದಾರೆ ಅಂದರೆ ಇವರೆಲ್ಲ ಎಂಥವರು ಏನು ಗೊತ್ತಿಲ್ಲ ಇವರಿಗೆ. ಸುಮ್ಮನೆ ಮನೇಲಿ ಇಟ್ಕೊಂಡಿದ್ರು ಉದ್ದಾರ ಆಗಿ ಹೋಗ್ತಿದ್ರು. ಅದನ್ನು ಯಾವಾಗಲೂ ಇಟ್ಕೊಂಡಿರ್ತಾರೆ, ಟೇಬಲ್ ಕಾಲು ಬಿಡಿದ್ರೆ ಇಟ್ಕೊಂಡಿರ್ತಾರೆ ಅದನ್ನು. ಇದನ್ನು ಬಿಸಾಕ್ಬಿಡ್ತಾರೆ ಸಾರಾ ಕ್ಯಾರ. ಹೌದು ಹೌದು ಹೌದು, ಅದು ವಿಗ್ರಹದಲ್ಲಿ ಯಾರೇ ಯಾರು ಅಲ್ಲ ಅಲ್ಲ, ಏನಾಗ ಕೊಡ್ಬೇಕಾದ್ರೆ ಏನು ಮಾಡಿಕೊಟ್ಟಿರ್ತಾರೆ ಪಾಪ ಅವರು? ಪೂಜೆ ಮಾಡಿಕೊಟ್ಟಿರ್ತಾರೆ ತಾನೆ. ಅದೇ ಅಲ್ಲ ಅಲ್ಲ, ಅಲ್ಲಿ ಇವರಿಂದ ಅಲ್ಲಿಗೆ ಹೋಗುತ್ತೆ. ಅಲ್ಲಿಗ ಅದು ಇದು ಮಾಡಿಲ್ವಲ್ಲ, ಅವರು ಪ್ರತ್ಯಾವಹನ ಮಾಡ್ಕೊಂಡಿಲ್ವಲ್ಲ. ಅರ್ಥ ಆಯ್ತಾ? ಅಲ್ಲಿವರೆಗೆ ಏನಾಗಿರುತ್ತದ? ಏನು ಉದಾಹರಣೆ, ತಂದೆ ತಾಯಿ ಫೋಟೋ ಇದೆ ಅಂತ ತಿಳ್ಕೊಬೋಣ, ಏನು ಆವಾಹನ ಬೇಕಾಗಿಲ್ಲ. ಫೋಟೋ ಅಲ್ಲಿ ಬಿದ್ದು ತೊಡಿದ್ರೆ ಏನಾಯ್ತದ? ನಾವು ಆವಾಹನ ಮಾಡಿಲ್ಲ ಅಂತ ಹೇಳ್ತೇವಾ? ಇಟ್ ರೆಪ್ರೆಸೆಂಟ್ಸ್ ದೇವ್, ಗೊತ್ತಾಯ್ತಾ? ಫೋಟೋಗೆ ಅಷ್ಟು ಬೆಲೆ ಇದೆ. ಆ ಫೋಟೋ ಕಷ್ಟ ಬೆಲೆ ಇದ್ರೆ ಮೆಟಲ್ ಇದು, ಮೆಟೀರಿಯಲ್ ವ್ಯಾಲ್ಯೂ ಬೇರೆ ಇದಕ್ಕೆ. ಅದು ಅಂದರೆ ಆ ಜನಕ್ಕೆ ಗೊತ್ತಾಗೋದಿಲ್ಲಲ್ಲ, ಇವರು ಅಂಥ ಜನ ನಮ್ಮಲ್ಲಿದ್ದಾರೆ. ಅರ್ಥ ಆಯ್ತಾ? ಅದೇ ಅವಾಗ ಏನಾಗುತ್ತೆ, ಪ್ರಸಾದ ಕೊಡೋದೇ ತಪ್ಪು ಅನಿಸ್ಬಿಡುತ್ತೆ ಕೊನೆಗೆ. ಎಷ್ಟು ತಪ್ಪಾಗಲಿಲ್ಲ, ಅದು ಅದೇ ದೊಡ್ಡ ಭಾರನ ಹೋಗ್ಲಪ್ಪ. ನಾಯಿ ಕಟ್ಕೊಂಡಿರ್ತಾರೆ ಸಣ್ಣ, ಇಷ್ಟು ಇಟ್ಕೊಳಕ್ಕಾಗಲ್ಲ ಇವ್ರ ಕೈಲಿ, ಇಷ್ಟೇ ಇಷ್ಟಿರುತ್ತೆ, ಅದು ಇಟ್ಕೊಳಕ್ಕೆ ಬರೋದಿಲ್ವೇನು? ಅದ್ರ ಬೆಲೆ ಎಷ್ಟಿರುತ್ತೆ ಇವರಿಗೆ? 30-40 ಅವ್ರಿಗೆ ಪ್ರೊಡಕ್ಷನ್ ವ್ಯಾಲ್ಯೂ ಒಂದು 20 ರೂಪಾಯಿ ಇರುತ್ತೆ. ಇಟ್ಕೊಂಡಿರ್ತಾರೆ. ಇವ್ ನಾನು 500 ರೂಪಾಯಿ ಮಾಡ್ತಾನೆ ಇವತ್ತು ಇಟ್ಕೊಂಡ, ಅವನು 500 ರೂಪಾಯಿ ಹೇಳ್ತಾನೆ ಕೇಳಿದ. ಇಂಥ ಸ್ಥಿತಿ ಇದೆ ಅಂದರೆ ನಮ್ಮ ಜನಗಳಿಗೆ ಯಾವುದ್ರ ವ್ಯಾಲ್ಯೂನು ಗೊತ್ತಿಲ್ಲ. ಹಾಗೆ ಮಾಡ್ಕೊಂಡು ಹಾಳು ಮಾಡ್ಕೋತಾರೆ ಬದುಕೆ. ಯಾಕೆ ಯಾವ ಲೋಹ ಏನು ತಿಳ್ಕೊಬೇಕು, ಯಾವ ವಿಗ್ರಹ ಯಾರ್ದದು? ಇವತ್ತು ಬಂಗಾರದ ಯಾರ್ದೋ ಒಂದು ವಿಗ್ರಹ ಅಂತ ತಿಳ್ಕೊಬೋದು. ಮನುಷ್ಯನ ಬಂಗಾರ ವಿಗ್ರಹ ಇದೆ, ಟೀಕರಾಯರ ಬರೀ ಇಷ್ಟೇ ಇಷ್ಟು ತಾಮ್ರದ್ದು ಇದೆ. ಯಾವ್ದು ದೊಡ್ಡದೀಗ? ಬಂಗಾರದ ಆ ವಿಗ್ರಹಕ್ಕಿಂತ ಈ ವಿಗ್ರಹ ದೊಡ್ಡ. ಅದು ಅಲ್ಲಿ ಮೆಟೀರಿಯಲ್ ವ್ಯಾಲ್ಯೂ ಅಷ್ಟೇ, ಸ್ಪಿರಿಚುವಲ್ ವ್ಯಾಲ್ಯೂ ಇದಕ್ಕಿಂತ. ಆ ತಿಳುವಳಿಕೆ ಇಲ್ಲದೇ ಆ ರೀತಿ ಮಾಡ್ತಾರಲ್ಲ, ಅದಕ್ಕೆ ಹೇಳಿದ್ರು ಜನಗಳು ಹೇಗೆ ಭ್ರಾಂತರ. ಶಿಶುಪಾಲಾದಿಗಳು ಕೃಷ್ಣ ಹಾಗೆ ತಿಳ್ಕೊಂಡಿದ್ರು. ಶಿಶುಪಾಲಾದಿಗಳ ಕೃಷ್ಣನ್ ತಿಳಿದು ದುರ್ಯೋಧನ ಏನು ತಿಳ್ಕೊಂಡಿದ್ದ? ಆಫ್ಟರ್ ನನ್ನಂತೆ ಇವನೊಬ್ಬ ಗೊಲ್ಲ ಹಾಗೆ ತಿಳ್ಕೊಂಡ್ಬಿಟ್ಟಿದ್ದ ಅಷ್ಟೇ ಹೊರತು ಬೆಲೆನೇ ಗೊತ್ತಿಲ್ಲ ಅವನಿಗೆ. ಇತಿ ಜನ್ಮಭ್ರಾಂತೇ ನಿಮಿತ್ತ ಮುಕ್ತಮಿತ್ಯರ್ಥ ತಮೋ ರೂಪಯ ಇತಿ ಅನಾದ್ಯ ವಿದ್ಯಾ ರೂಪಯ ಇತ್ಯರ್ಥ ತಸ್ಮಾ ತಸ್ಯ ಅತ್ರೇ ಇತಿ ದ್ರವ್ಯಂ ಕರ್ಮಚ ಇತಿ ವಚನೇ ದ್ರವ್ಯಪದಸ್ಯ ಇತ್ಯರ್ಥ. ಅತ್ರ ನಿರ್ದಿಶ್ಯಂತೆ ನಿರ್ದಿಶ್ಯಂತೆ ಆಗಿಬಿಟ್ಟಿದೆ. ನಿರ್ದಿಶ್ಯಂತೆ ಚಿಕ್ಕ ಶಾಬರ್ಗಳು ನಿರ್ದೇಶ ನಿರ್ದಿಶ್ಯಂತೆ ದ್ರವ್ಯಂ ಕರ್ಮಚ ಇತ್ಯತ್ರ ಇತ್ಯರ್ಥ. ಅದೆಲ್ಲ ಮುಗಿತು. ಆತ್ಮಮಾಯ ಆತ್ಮಜ್ಞಾನೇನ ಪ್ರಕೃತೇ ಪೃಥಕ್ ಅಭಿಧಾನ. ಇಲ್ಲಿ ಮಾಯಾ ಶಬ್ದಕ್ಕೆ ಅದ್ವೈತಕ ಅರ್ಥ ಏನು ಮಾಡಿಬಿಡ್ತಾರೆ ಅಂದರೆ ಪ್ರಕೃತಿ ಇತ್ಯಾದಿ ಅರ್ಥ ಮಾಡಿಬಿಡ್ತಾರೆ. ಗೊತ್ತಾಯ್ತಾ? ಅದು ಕೂಡ ಎಂಥದ್ದು ಅವಿದ್ಯ, ಅದು ಇದು ಭ್ರಾಂತಿ, ಹಾಗೆ ಅರ್ಥ ಮಾಡಬಾರ್ದು. ಆತ್ಮಮಾಯ ಅಂದರೆ ಮಾಯಾ ಶಬ್ದಕ್ಕೆ ಜ್ಞಾನ, ಗೊತ್ತಾಯ್ತಾ? ಆಮೇಲೆ ಇಚ್ಛೆ, ಹಾಗೆಲ್ಲ ಅರ್ಥ ಇದೆ. ಅದನ್ನು ಬಿಟ್ಟು ಈ ಅರ್ಥ ಸುಳ್ಳು ಎಂಬ ಅರ್ಥ ಮಾಡಬಾರ್ದು. ಪ್ರಕೃತಿಯೇ ಪೃಥಕ್ ವಿಧಾನ, ಪ್ರಕೃತಿ ಅಂತ ಅರ್ಥನೂ ಮಾಡಬಾರ್ದಿಲ್ಲ. ಯಾಕೆ ಪ್ರಕೃತಿ ಅಂತ ಬೇರೆ ಹೇಳಿಯಾಗಿದೆ. ಈಗ ಪ್ರಕೃತಿ ಸ್ವಾಮಧಿಷ್ಠಾಯ ಅಂತ ಹೇಳಿರೋದ್ರಿಂದ ಮಾಯಾ ಶಬ್ದಕ್ಕೆ ಪ್ರಕೃತಿ ಅಂತ ಅರ್ಥ ಇದ್ರೂ ಕೂಡ ಇಲ್ಲಿ ಬೇರೆ ಅರ್ಥ ಮಾಡಬೇಕು, ರಿಪೀಟ್ ಆಗುತ್ತಿಲ್ಲ ಹೋದರೆ. ಅದಕ್ಕೆ ಈ ಅರ್ಥ ಅಂತೂ ಮಾಡಲೇಬಾರದು. ಆ ಅರ್ಥ ಇಲ್ಲಿ ಇರ್ರೆಲೆವೆಂಟ್ ಆಗುತ್ತೆ. ಈ ಅರ್ಥ ಮಾಡಬೇಕು ಅಂದರೆ ವಾಕ್ಯ ಬಂದ ಯಾವ ರೀತಿ ಅರ್ಥ ಮಾಡಬೇಕು ತೋರಿಸ್ತಾರೆ. ಕೇತು ಕೇತಃ ಚೇತಶ್ಚಿತಂ ಮತಿ ಕ್ರತುಃ ಮನೀಷಾ ಮಾಯಾ ಇತ್ಯಭಿಧಾನ. ಇದು ವೈದಿಕ ನಿಘಂಟು. ಇದು ಕೇತು ಕೇತ ಚೇತಸ್ಸು ಚಿತ್ತಂ ಮತಿ ಕ್ರತುಃ ಮನೀಷಾ ಮಾಯಾ. ನಮಗೆ ಬೇಕಾದ ಮಾಯಾ ಶಬ್ದ ಇವೆಲ್ಲ ಏನು ನಿಘಂಟು? ವೈದಿಕ ನಿಘಂಟು ಏನಂದರೆ ಡಿಕ್ಷನರಿ, ವೈದಿಕ ಡಿಕ್ಷನರಿಯಲ್ಲಿ ಇವಿಷ್ಟು ಪರ್ಯಾಯ ಪದ ಕೊಟ್ಟಿದ್ದಾರೆ. ಸೊ ಮಾಯಾ ಶಬ್ದಕ್ಕೆ ಮನೀಷಾ ಅಂದರೆ ಜ್ಞಾನ ಅಂತ ಸ್ಪಷ್ಟ. ಮಾಯಾ ಶಬ್ದಕ್ಕೆ ಇವಿಷ್ಟು ಕೂಡ ಮಾಯಾ ಶಬ್ದಕ್ಕೆ ಕೇತು ಅಂತ ಅರ್ಥ, ಕೇತ ಅಂತ ಅರ್ಥ, ಚೇತಸ್ ಅಂತ ಅರ್ಥ, ಚಿತ್ತ ಅಂತ ಅರ್ಥ, ಮತಿ ಕ್ರತು ಮನೀಷಾ ಮಾಯಾ ಇತಿ ಅಭಿಧಾನ. ಆತ್ಮಮಾಯ ಆತ್ಮವಿದ್ಯೆಯ ಅದ್ವೈತಿನ ಮಾಯಾ ಶಬ್ದ ಕಾಣಿಸ್ತೇವೋ ಇಲ್ಲೋ ವ್ಯಕ್ತ ಮಾಡಬೇಕು, ಬೇರೆ ಅರ್ಥ ಮಾಡೋದೇ ಇಲ್ಲ ಅವರು. ಅದು ಬೇರೆಯವರು ಕೂಡ ವಿಮರ್ಶೆ ಮಾಡಬೇಕಾದ್ರೆ ಭಗವದ್ಗೀತಾ ಬೇರೆ ಕಾಮೆಂಟ್ರಿ ಅಂತ ಬರೀತಾರೋ ಮಾಯಾ ಶಬ್ದ ಭಗವದ್ಗೀತೆಯಲ್ಲಿ 3 ಅಕ್ಷರ ಬಂದಿದೆ, ಆದರೆ ಅದ್ವೈತಿಗಳ ಅರ್ಥದಲ್ಲಿ ಬರಲಿಕ್ಕೆ ಸಾಧ್ಯತೆಯೇ ಇಲ್ಲ, ತಪ್ಪು ಅಂತ ಬರೀತಾರೋ. ಆಚಾರ ಭಾಷೆ ಓದಿಲ್ಲ ಅವರು. ಆದರೆ ಅದೇನಾಗುತ್ತೆ, ಅದು ಇರಲೆವೆಂಟ್. ಅದು ಮಾಯಾ ಅಂತ ಅರ್ಥ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಆದ್ದರಿಂದ ಅವ್ರು ಬರೆದಿರೋ ಭಾಷೆ ಸರಿ ಇಲ್ಲ ಅಂತೇಳಿ. ಇದನ್ನೆಲ್ಲ ವಾಕ್ಯಾರ್ಥರು ಇಟ್ಕೊಂಡ್ಬಿಟ್ರೆ ಉತ್ತರ ಕೊಡಲಿಕ್ಕೆ ಬರೋದಿಲ್ಲ ಅವರು. ಅದು ಸಿಕ್ಕಾಕೊಳ್ಳಬೇಕು, ಬೇರೆ ದಾರಿ ಇಲ್ಲ. ಇವ್ರು ಏನು ಮಾಡ್ತಾರೆ ಗೊತ್ತಾ, ಅವ್ರು ಹೊರಟ ಬರೋದು ಯಾವುದೋ ತೊಗೊಂಡ್ಬಿಟ್ಟು ಟೈಮ್ ಪಾಸ್ ಇಟ್ಕೊಂಡ್ಬಿಟ್ರೆ ಹೋಗ್ಬಿಡುತ್ತೆ. ಎಲ್ಲಿ ಉತ್ತರ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ತೋರಿಸ್ಬೇಕಾದ್ರೆ ಎಂಥ ಪಟ್ಟಾಕ್ತಾರೆ? ಹೊಡಿ ಹೊಡಿಬೇಕಾದ್ರೆ ಚೇತರಿಸ್ಕೋಬಾರ್ದು, ಅಂಥ ಪೆಟ್ಟು ಹಾಕ್ಬೇಕು. ಸುಮ್ಸುಮ್ಮನೆ ಮಾಡಿದರೆ ಅದು ಕುಸ್ತಿ ಆಗುತ್ತೇನು? ಅವ್ನು ಪ್ರತಿ ಪೆಟ್ಟಿಗೂ ಅವನು ಸರೆಂಡರ್ ಆಗಿರ್ಬೋದು. ಆತ್ಮ ಮಾಯ ಅವಾಗ ದೇವ್ರ ಇಚ್ಛೆ ಅಂತ ಬಂದಾಗ ಇಚ್ಛೆ ಅದು ದ್ರವ್ಯ, ಇದು ಗುಣ. ಮಾಯಾ ಶಬ್ದ ಪ್ರಕೃತಿ ಎಂಬ ಅರ್ಥ ಏನು? ಮೆಟೀರಿಯಲ್. ಅದು ಇಲ್ಲಿ ಮಾಯಾಸ ಇಚ್ಛಾ ಅಂತ ಹೇಳಿದಾಗ ಅದು ಪ್ರಾಪರ್ಟಿ, ದೇವರ ಗುಣ ಅದು. ಗೊತ್ತಾಯ್ತಾ? ಆತ್ಮಮಾಯ ಆತ್ಮ ಇಚ್ಛೆ ಆತ್ಮಜ್ಞಾನೇನ. ಯಾರು ಕೇಳಿ ಮಾಡಿದೆ? ನಾನೇ ಮಾಡಿದೆ, ದೇವ್ರು ಹೇಳ್ಕೊತಾನೆ, ನನ್ನ ಇಚ್ಛೆ ನಾ ಮಾಡಿದೆ. ಹುಡುಗರು ಹಾಗೆ ಹೇಳಕ್ ಬರಲ್ಲ, ದೇವ್ರ ಇಚ್ಛೆ ಅಂತ ಹೇಳೋದು, ತನ್ನ ಇಚ್ಛೆ ಅಂತ ಹೇಳೋದು, ಕ್ಲರ್ಕ್ ತನ್ನ ಇಚ್ಛೆ ಅಂತ ಹೇಳಕ್ ಬರಲ್ಲ, ಆಫೀಸರ್ ಇಚ್ಛೆ ಆ ಥರ. ಆತ್ಮಮಾಯ ಆತ್ಮ ಆತ್ಮ ಅವಿದ್ಯೆಯ ಇತಿ ಪ್ರತಿ ನೋಡಿ, ಆತ್ಮ ವಿದ್ಯೆಯ ಅವಿದ್ಯೆಯ ಅಂತ ಅರ್ಥ ಮಾಡ್ತೀವಿ. ಇದು ತಪ್ಪು ಪ್ರಿಂಟ್ ಆಗಿದೆ. ಆತ್ಮ ಅವಿದ್ಯೆಯ ಪರಮಾತ್ಮ ತಂದೆ ಬಗ್ಗೆ ಅಜ್ಞಾನ ಅಂತ ಹೇಳ್ತಾರ, ಹೇಳಬಾರದು. ಆತ್ಮೇತಿ ಕುತೋ ಹದ ಹೇತೋ ರೇವಂ ಜೀವ ವಿಲಕ್ಷಣಂ ತೇ ಜನ್ಮ ಇತ್ಯಾಶಂಕಾ ನಿರಾಸ ಅರ್ಥಮೇತದ್ದು. ಜೀವ ವಿಲಕ್ಷಣವಾದ ಜನ್ಮ ಯಾತಕ್ಕಿದೆ ಅಂದರೆ ಮೊದಲು ಅದೆಲ್ಲ ಹೇಳಿದರು, ನಾನು ಪ್ರಾದುರ್ಭೂತನಾಗ್ತೇನೆ, ಪಂಚ ಪ್ರಾಕೃತ ದೇಹ ಎಲ್ಲ ಹೇಳಿಬಿಟ್ಟು ಇನ್ನೊಂದು ಕಾರಣ ಕೊಡ್ತಾರೆ. ಆತ್ಮಜ್ಞಾನೇನ ಆತ್ಮ ಇಚ್ಛೆಯ, ನಾನು ಆ ದೇವರ ಹಾಗೆ ಇಚ್ಛೆ ಹುಡ್ತಾರ. ಮಹಾಲಕ್ಷ್ಮಿ ಕೂಡ ಮಾಯಾ ಜಯ ಕೃತಿ ಶಾಂತಿ ಅಂತ ರೂಪ ತಗೊಂಡ್ರಲ್ಲ, ಸ್ವೇಚ್ಛೆಯಿಂದ ತಗೊಳ್ಳಿಲ್ಲ. ಹೇಗೆ ತಗೊಳ್ತಾರೆ? ತಸ್ಯಾಜ್ಞೆಯೈವ ನಿಯತಾಥ ರಮಾಪಿ ದೇವಿ ಬಭ್ರೆ ದ್ವಿತೀಯಮಪಿ ಯತ್ ಪ್ರವದಂತಿ ಮಾಯಾಂ. ತಸ್ಯ ಆಜ್ಞೆಯ ಪರಮಾತ್ಮ ಅಪ್ಪಣೆಯಂತೆ ಮಾಯಾ ಜಯ ಕೃತಿ ಶಾಂತಿ ರೂಪ ತಗೊಂಡ್ರು ದೇವರು. ವಾಸುದೇವ ಸಂಘ ಅದು ಯಾರು ಇಚ್ಛೆ? ತಂದೇ ಇಚ್ಛೆಯಿಂದ ತಗೊಂಡು. ಎಷ್ಟು ವ್ಯತ್ಯಾಸ ಇದೆ. ಆದ್ದರಿಂದ ಮಹಾಲಕ್ಷ್ಮಿಗೂ ಕೂಡ ಪರಮಾತ್ಮನ ಅಧೀನೇ ಇದೆ. ಪರಮಾತ್ಮ ಮಾತ್ರ ಸರ್ವತಂತ್ರ ಸ್ವತಂತ್ರ. ಅದನ್ನು ಹೇಳೋದಕ್ಕೆ ಏನು ನಮಗಂತೂ ಹೇಳಕ್ಕೆ ಸಾಧ್ಯ, ಎಷ್ಟು ಇಚ್ಛೆ ಇದೆ ಹೇಳೋದಕ್ಕೆ ಆಗೋದಿಲ್ಲ. ಏನ
ಭಗವಂತನ ಇಚ್ಛೆ
ಇಚ್ಛೆ ಅಂದರೆ ಇಚ್ಛೆ ಮನಸ್ಸಲ್ಲಿ ಇರ್ತೆ ಅದು ಇಚ್ಛೆ ಅದು, ಹೊರಗೆ ಹೇಳ್ತಾನೆ ಆಜ್ಞೆ ಅದು, ಗೊತ್ತಾಯ್ತಾ? ಇಚ್ಛೆ ಇದೆ ಈಗ ಹೌದು, ಅಪ್ಣೆ ಅವತಾರ ಮಾಡುವಂತ ಹೇಳ್ತಾರೆ, ಅದೇ ಆಜ್ಞೆ. ಅವತಾರ ಮಾಡಬೋದು ಆಜ್ಞೆ, ಅವತಾರ ಮಾಡಬೇಕು ಅಂಬೋದು ಇಚ್ಛೆ, ಅವತಾರ ಮಾಡಬೇಕು ಅಂಬೋದು ಆಜ್ಞೆ, ದೇವ್ರ ಮಾತು ಕೇಳಬೇಕು ಅಂತ ಅವ್ರ ಇಚ್ಛೆ. ಅರ್ಥ ಆಯ್ತಾ? ದೇವ್ರ ಮಾತು ದೊಡ್ಡವ್ರ ಮಾತು ಕೇಳಬೇಕು ಅಂಬೋದು ಸಣ್ಣವ್ರ ಇಚ್ಛೆ ಆಗಿರ್ಬೇಕು, ಅದರಿಂದ ಬೆಳೀತಾ ಬಂತ ಇಚ್ಛೆ, ಕ್ಲಬ್ ಆಯಿತು. ದೇವರ ಆಜ್ಞೆ, ದೇವ್ರ ಇಚ್ಛೆಯಿಂದ ಆಜ್ಞೆ ಮಾಡಿದೆ, ಇಚ್ಛೆ ಪಟ್ಟು ಆಜ್ಞೆ ಮಾಡ್ದ, ಆಜ್ಞೆನ ಇಚ್ಛೆ ಪಟ್ಟು ಪಾಲಿಸಿದರು. ದುಷ್ಟರು ಏನು ಮಾಡ್ತಾರೆ, ನಿರ್ವಾಹ ಇಲ್ಲ ಅಂತ ಪಾಲನೆ ಮಾಡ್ತಾರೆ, ಅವರು ಸ್ವೇಚ್ಛೆಯಿಂದ ಫಾಲೋ ಮಾಡ್ತಾರೆ, ಅದು ವಿಶೇಷಾಂಶ, ಅದು ಗ್ರೇಟ್.
ಹಾಂ,
ಆಕೆ ಇಚ್ಛೆ ಅಲ್ಲ, ದೇವ್ರ ಇಚ್ಛೆ ಪಾಲಿಸ್ಬೇಕು ಅಂತ ತನ್ನ ಇಚ್ಛೆ. ಅರ್ಥ ಆಯ್ತಾ? ಈಗ ದೇವ್ರ ಇಚ್ಛೆ ಪಾಲಿಸ್ಬೇಕಷ್ಟೇ. ಸಕಾಮ ಅದು ಹೇಳಿಲ್ಲ, ಹೀಗೆ ದೇವ್ರ ಮಾತು ಕೇಳ್ತೇವೆ ಎಂಬುದನ್ನು ಮಾತು ಮಾತಾಡಲೇಬಾರ್ದು. ಅದೇನದು, ಇಚ್ಛೆಯಲ್ಲಿ ಎರಡಿದೆ, ಯಾವ ಇಚ್ಛೆ ಅದು? ದೇವ್ರಿಗೆ ಸಂಬಂಧಪಟ್ಟ ಯಾವ ಇಚ್ಛೆನೂ ಕೂಡ ಏನಂತ ಕರಿಬಾರ್ದು, ಅದು ನಿಷ್ಕಾಮ ಹೊರತು ಸಕಾಮ ಅಂತ ಕರಿಬಾರ್ದು. ಅದು ಬಿಟ್ಟು ಬೇರೆ ತಗೊಂಡು ಏನಾಯ್ತಾಗ, ಇವೊಂದು ಹೂ ತಂದ ತಾನೇ ಹಾಕ್ಕೊಂಡ, ಭಾರಿ ದೋಷ ಅದು. ದೇವರಿಗಾಗಿ ತಾನೇ ಹಾಕ್ಕೊಂಡ, ಅವ ದೋಷ ಆಗಲಿಲ್ಲ ಆಗ, ಎತ್ತಕ್ಕೆ ಹಾಕ್ಕೊಂಡಿದ್ದು ಕಾಮನ್ ತಾನು. ಅದು ತಾನೇ ಹಾಕ್ಕೊಂಡಾಗದು ಪೌಂಡ್ರಿಕ ವಾಸದೇವನ ರೀತಿ ಆಯಿತು, ನನ್ನ ಬಿಟ್ಟರೆ ಇನ್ಯಾರಿದ್ದಾರೆ ಅಂತೇಳಿ. ದೇವರಿಗೆ ಪ್ರಸಾದ ತಗೊಂಡ್ಬಿಟ್ರೆ ಏನಾಯ್ತಾಗ, ತಾನು ಅಲಂಕಾರನೂ ಆಯಿತು, ಪ್ರಸಾದನೂ ಆಯ್ತು, ಎರಡೆರಡಾಯ್ತು. ತಾನೇ ಊಟ ಮಾಡ್ದ, ಏನದು ಕಳ್ಳ ಅಂತ ಕರೆದು, ಪ್ರಸಾದ ಊಟ ಮಾಡ್ದ, ಯಜ್ಞ ಮಾಡ್ದ ಅಂತ ಕರೆದು, ಪ್ರಾಣಾಗ್ನಿಹೋತ್ರ ಅಂತ ಹೆಸರಾಯ್ತು. ಎಷ್ಟು ಡಿಫರೆನ್ಸ್ ಇದೆ. ಅದೇ ಮನಿ ವೈಟ್ ಬ್ಲ್ಯಾಕ್ ಅಂತೀವಲ್ಲ, ಆ ಟೈಮ್ ಕೊಟ್ಟು ತೊಗೊಂಡ್ರೆ ವೈಟ್, ಹಾಗೆ ತೊಗೊಂಡ್ರೆ ಬ್ಲ್ಯಾಕ್ ಅಷ್ಟೇ. ಹ್ಞೂ, ಬರೀ ಬ್ಲ್ಯಾಕ್ನಲ್ಲೇ ಜೀವನ, ಸರ್ಕಾರಕ್ಕೆ ಸ್ವಲ್ಪ ವೈಟ್ ಸಿಗುತ್ತೆ, ಇಲ್ಲಿ ಬರೀ ಬ್ಲ್ಯಾಕೇ. ಹಾಂ, ಅಹಂಸ ನಾನು ಏನದು, ಅಲ್ಲೇನಿದೆ ಅವ್ರೇನು ಹೇಳ್ತಾರೆ, ದೇವರ ಇಚ್ಛೆಯಿಂದ ನಾನು ಎಲ್ಲ ಬಂಗ್ಬಿಡಿಸು ಸರಿಯಾಗಿದೆ. ಅದು ಅಹಂ ರುದ್ರೇ ವಸುಭಿಶ್ಚರಾಮಿ, ಅಹಂ ಆದಿತ್ಯೈ ಉದವಿಶ್ವದೇವೈ ಎಲ್ಲ ಹೇಳ್ತಾರೆ, ಎಲ್ಲ ನನ್ನ ಪರಿವಾರ ಅವರೆಲ್ಲ ಕೂಡ. ಏನು ಬೇಕ, ಎಂ ಕಾಮಯೇ ತಮ್ಮ ತಮ್ಮಗ್ರಂ ಕೃಣೋಮಿ, ಹೇಳಿದ್ದು ಹೇಳಿದ್ದೇನೆ. ಆದರೆ ಮಮಯೋನಿಹಿ ಅಪ್ಸು ಅಂತಃ ಸಮುದ್ರೇ, ನನ್ನ ಸ್ವಾಮಿ ಸಮುದ್ರದೊಡಗಿದ್ದಾನೆ ಅಂತ. ಅಲ್ಲಿ ಮುಗಿತು, ಇಷ್ಟೆಲ್ಲ ಹೇಳಿದ್ದೆ, ಅಲ್ಲಿಗ ನನ್ನ ತಾನು ನಿಯಾಮಕ ಒಡಗಿದ್ದಾನೆ ಅಂತ ಹೇಳಿದ್ರೆ ಎಲ್ಲ ಚೇಂಜ್ ಆಗಿ ಕಂಪ್ಲೀಟ್ ಉತ್ತರ ಬಂದ್ವಿ. ಅರ್ಥ ಆಯ್ತಾ? ಹೇಳಿದ ಪರೋ ದಿವ ಪರ ಏನಾ ಪೃಥಿವ್ಯ ಯಥಾವತಿ ಮಹಿನಾ ಸಂಭಭೂವ, ಕೊನೆಗೆ ಇಷ್ಟೆಲ್ಲ ಇರೋದ್ರಿಂದ ಪರ ಆ ದೇವರ ಅನುಗ್ರಹದಿಂದ ಹೇಗಿದ್ದೇನೆ, ಬೇರೆ ಬಿದ್ದಿಲ್ಲ. ಆರ್ಡರ್ ತೊಗೊಂಡು ರೇಟ್ ಮಾಡೋಕ್ಕೆ ಬಂದರೆ ಹಾಗೆ ಹಾಗೆ, ಗೊತ್ತಾಯ್ತಾ? ಅಪ್ಪಣೆ ಇದೆ. ಅದೇ ಹೇಳ್ಕೊಂಡಿದ್ದೆಲ್ಲ ಆ ಅರ್ಥದಲ್ಲಿ ಹೇಳಿದ್ದು, ಇದೆಲ್ಲ ತನ್ನ ಶಕ್ತಿ ಹೇಳಿಕೊಂಡು ನಾನು ಅವರ ದಿನ ಅದನ್ನೇ ಆಚಾರ ಶ್ರೀಹಿ ಯತ್ಕಟಾಕ್ಷ ಬಲವತಿ ಅಜಿತಮ್ಮನ ಮಾನ, ಕರೆಕ್ಟ್ ಅದರ ಮೀನಿಂಗ್ ಹಾಗೆ ಬಂದೆ. ಹೌದೆಲ್ಲ, ಅದೇ ಸಂಕಲ್ಪ ಇಚ್ಛೆ, ಅದು ಬಾಯಿ ಹೇಳಿದಾಗ ಸಂಕಲ್ಪ ಮಾಡೋದು ಅಂತ ಕರಿತೇವೆ ಅಷ್ಟೆ. ಇವ್ರ ಮನಸ್ಸಿನಲ್ಲಿರೋದನ್ನು ಹೊರಗೆ ಹಾಕೋದಷ್ಟೆ, ಸಂಕಲ್ಪ ಸಂಕಲ್ಪ ಮಂತ್ರ ಅದಷ್ಟೆ. ಸೃಷ್ಟಿಕಾರಣಯ ಮೃದೇಶಾಂ ಶರೀರಾದಿ ಸೃಷ್ಟ್ವಾ ಪ್ರಕೃತಿ ಇತಿ ಕೇತುಮಿತಿ ಪ್ರಕೃತ್ಯಾ ಇತಿ, ಪ್ರಕೃತಿ ರತ್ರ ಮಾಯಾ ಕಿಂನ ಸ್ಯಾತ್ ಅಂದರೆ ಪ್ರಕೃತಿ ಇರಿತಿ. ಮಾಯಾ ಶಬ್ದಸ್ಯ ಯಾತಕ್ಕೆ ಅವರು ಅವಿದ್ಯಾ ಅಂತ ಅರ್ಥ ಮಾಡಬಾರ್ದು ಅಂದರೆ ಅದ್ವೈತರು ಅರ್ಥ ಮಾಡಿಬಿಟ್ರು. ಸರ್ವಜ್ಞಸ್ಯ ಅವಿದ್ಯಾ ಯೋಗಾತ್, ಸರ್ವಜ್ಞ ಅಂತ ಕರೆಯುತ್ತೀರಿ, ಅವಿದ್ಯೆ ಅಂತ ಕರೆದ್ರೆ ಅರ್ಥ ಮಾಡೋಕ್ಕೆ ಬರುತ್ತಾ ಯೋಚನೆ ಮಾಡಿ. ನನ್ನ ಅವಿದ್ಯೆಯಿಂದ ಉತ್ತು ಬಿಟ್ಬಿಟ್ಟೆ ಅಂತ ಹೇಳೋದಾದರೆ, ಹಿಂದೆ ಹೇಳಿದ್ದಾರೆ ಅದನ್ನೆಲ್ಲ, ಪರಮಾತ್ಮನಿಗೆ ಅಜ್ಞಾನ ಕೊಡೋದಿಲ್ಲ. ಏನಂತ ಹೇಳಿದ್ರು, ಅಜ್ಞತಾ ಅಖಿಲ ಸಂವೇತು ಘಟತೆ ನ ಕುತಶ್ಚನ, ಅಲ್ಪಜ್ಞನಿಗೆ ಅಜ್ಞಾನ ಸರಿ, ಸರ್ವಜ್ಞನಿಗೆ ಅಜ್ಞಾನ ಅಂದರೆ ಸರ್ವಜ್ಞ ಹೇಗಾಗ್ತಾನೆ ಅವನು? ಸರ್ವಜ್ಞ ಆದರೆ ಅಜ್ಞಾನ ಹೇಗೆ ಬರುತ್ತೆ? ಅರ್ಥ ಆಯ್ತಾ? ಆ ಅರ್ಥದಲ್ಲಿ ಸರಿಯಾಗಿ ಹೇಳಿರೋದು ಪ್ರಕೃತಿ. ಮಾಯಾಶಬ್ದಸ್ಯ ಜ್ಞಾನವಾಚಿತ್ವ ಕುತಃ ಇತ್ಯತಃ ಕೇತುರೀತಿ ಇತಿ ಪ್ರಜ್ಞಾಯಾಹ ನಾಮಧೇಯಾನಿ ಇತಿ ವಾಕ್ಯಶೇಷಾತ್. ಆಚಾರ್ಯ ಕೋಟ್ ಮಾಡಿದ್ದಾರೆ, ಮುಂದೆ ಏನಿದೆ ಇಲ್ಲಿ ವಾಕ್ಯಶೇಷ ಅಂದ್ರೇನು, ರಿಮೈನಿಂಗ್ ಸೆಂಟೆನ್ಸ್ ಹೀಗಿದೆ ಅಂತ ಅರ್ಥ. ಅದನ್ನು ಕೋಟ್ ಮಾಡಲಿಲ್ಲ ಆಚಾರ್ಯ, ಸಾಕು ಅಂತ ಹೇಳಿ ಮುಂದೆ ಹೇಳಿ ತಮರಹ ಅಂತ ಹೇಳ್ಬೋದು, ಹಾಗೆ ಕೋಟ್ ಮಾಡ್ಬೋದು. ಆ ರೀತಿ ಕೋಟ್ ಮಾಡಿದ್ದಾರೆ, ಇತಿ ಪ್ರಜ್ಞಾಯಾಹ ನಾಮಧೇಯಾನಿ ಇತಿ ವಾಕ್ಯಶೇಷ. ಪ್ರಜ್ಞಾ ಶಬ್ದಕ್ಕೆ ಇಷ್ಟೆಲ್ಲ ಪರ್ಯಾಯ ಪದಗಳಿವೆ ಅಂತ ವೈದಿಕ ನಿಘಂಟು ಹೇಳಿದೆ. ಸೃಷ್ಟಿಕಾರಣಯ ತೇಷಾಂ ಶರೀರಾದಿ ಸೃಷ್ಟ ವಿಮೋಹಿಕಯ ಅಜಾತ ಏವ ಜಾತ ಇವ ಪ್ರತೀಯತೆ ಇವ ಉಕ್ತಂಚ. ಇನ್ನೊಂದು ಅರ್ಥ, ಪ್ರಕೃತಿ ಸ್ವಾಮಧಿಷ್ಠಾಯ ಅಂದರೆ ನಾನೇನು ಮಾಡ್ತೇನೆ, ವಸುದೇವಾದಿಗಳ ಶರೀರವನ್ನು ನಾನು ಸೃಷ್ಟಿ ಮಾಡ್ತೇನೆ, ಗೊತ್ತಾಯ್ತಾ? ಆಮೇಲೆ ಅವ್ರ ನಿಮಿತ್ತವಾಗಲು ಹುಡ್ತೇನೆ. ಜನ ಏನು ತಿಳ್ಕೊಂಡ್ರು, ಈ ಸೃಷ್ಟಿ ಆ ಸೃಷ್ಟಿ ನನ್ನಂತೆ ಸೃಷ್ಟಿ ಅಂತ ತಿಳ್ಕೊಂಬಿಟ್ರು. ಆ ಸೃಷ್ಟಿ ತಪ್ಪು ತಿಳ್ಕೊಂಬಿಡ್ತಾರೆ ಅಷ್ಟೇ ಹೊರತು ಬೇರೆ ಅಲ್ಲ. ಜಾತ ಇವ ಪ್ರತೀಯತೆ ಇವ ಉಕ್ತಂಚ, ನಮ್ಮಲ್ಲಿ ಹಾಗೆ ತಾನೆ. ಅಕ್ಕಿ ಮತ್ತೆ ಕಾಳು ಸೇರಿ ಕಲ್ಲು ಸೇರಿಸ್ಬಿಟ್ರೆ ಏನು ತಿಳ್ಕೊತಾರೆ ಜನ? ಕಲ್ಲನ್ನು ಅಕ್ಕಿ ಅಂತ ತಿಳ್ಕೊಂಡು ತೊಗೊಂಡ್ಬಿಡ್ತಾರೆ, ಹಾಲಲ್ಲಿ ನೀರು ಸೇರಿಸ್ಬಿಟ್ರೆ ಹಾಡು ಅಂತ ತಿಳ್ಕೊಂಡ್ಬಿಡ್ತಾರೆ. ಆ ನೀರಲ್ಲಿ ಹಾಲು ಸೇರಿ ಉಲ್ಟಾ ಪಲ್ಟಾಗ್ಬೋದು, ಹೀಗಾಗ್ಬೋದು. ಯಾವ್ದು ಹೆಚ್ಚಿರುತ್ತೋ ಆ ಕಡೆ ಮನಸ್ಸು ಹೋಗ್ಬಿಡುತ್ತೆ. ಹೆಚ್ಚನ ಹುಟ್ಟಿ ಬರೋರಾದ್ರಿಂದ ದೇವರು ಏನಂತ ತಿಳ್ಕೊಂಡ್ಬಿಟ್ರು, ತಮ್ಮಂತೆ ಅಂತ ತಿಳ್ಕೊಂಬಿಟ್ರು. ತುಂಬ ಜನ ನೋಡಿ ನೀವು ನಮ್ಮಂತೆ ಅಂತ ತಿಳ್ಕೊಂಡ್ರೆ ಆಗೋ ಹಾಗೆ. ಉಕ್ತಂಚ ಮಹಾ ಮಹದಾದೇಸ್ತು ಮಾತಾಯ ಶ್ರೀಹಿ ಭೂಮಿರಿತಿ ಕಲ್ಪಿತ ವಿಮೋಹಿಕಾ ಚತುರ್ಗಾಖ್ಯ ತಾಭಿರ್ವಿಷ್ಣುರಜೋಪಿ ಜಾತವತ್ ಪ್ರಥತೆ ಹ್ಯತ್ಮಾತ್ಮ ಚಿದ್ವಲಾನ್ ಮೂಢತೆ ತಸಾಮಿತಿ. ಅದಕ್ಕೆ ಇನ್ನೊಂದು ಅರ್ಥ, ಆತ್ಮಮಾಯ ಎಂಬುದಕ್ಕೆ ನನ್ನದೇ ಮಾಯೆಯಿಂದ ನಾನು ಹುಟ್ಟಿದಾಗ ಉಳಿದವರಿಗೆ ಕಾಣಿಸ್ತೇನೆ ಅಂತ ಹೇಳ್ತಾರೆ. ನನ್ನದೇ ಮಾಯೆ ಯಾರಿಗೆ? ನನಗೆಲ್ಲ, ಆ ಉಳಿದವರಿಗೆ. ಅದ್ವೈತಗಳು ತನಗೆ ಮಾಯೆ ಅಂತ ಹೇಳ್ಬಿಡ್ತಾರೆ. ಅಂದರೆ ನಮ್ಮ ಕೈ ನಾವೇ ಕಟ್ಕೊತವೆ ಏನಾದ್ರು ಕೂಡ. ಇನ್ನೊಬ್ಬರು ಬಂಧನ ಅಂತ ಅರ್ಥ ಇದೆ. ತಾನೇ ಬಂಧನ ಆಗ್ತಾರೆ ದಡ್ಡ ಅಂತ ಆಗುತ್ತೆ. ಅರ್ಥ ಆಯ್ತಾ? ನನ್ನ ಇಚ್ಛೆಯಿಂದ ನನ್ನ ಮಾಯೆ ಯಾವುದು ಅಂದರೆ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಆ ಏಳನೇ ಅರ್ಥದ ಆತ್ಮಮಾಯ ಶಬ್ದಕ್ಕೆ ಆತ್ಮಮಾಯೆಯ ಆತ್ಮಮಾಯ ದುರ್ಗಾದೇವಿಯ ಮೂಲಕವಾಗಿ ಏನು ಮಾಡ್ತೇನೆ ನಾನು? ಜನಗಳಿಗೆ ಅಯೋಗ್ಯರಿಗೆ ಮೋಹ ಕವಿಸ್ಬಿಡ್ತೇನೆ. ಓ ಕೃಷ್ಣ ವಸುದೇವನ ಮಗನೇ ಅಂತ ಹೇಳಿ. ಇದು ಇನ್ನೊಂದು ರೀತಿಯ ಅರ್ಥ. ಅದೇ ಶ್ಲೋಕಕ್ಕೆ ಅದೇ ಪದಕ್ಕೆ ಇನ್ನೊಂದು ಅರ್ಥ. ಅದಕ್ಕೆ ಅರ್ಥ ಎಲ್ಲಿಂದ ಮಾಡಿದಿರಿ ಅಂದರೆ ಕೊಟೇಶನ್ ಕೊಡ್ತಾರೆ. ಮಹದಾದೇಸ್ತು ಮಾತಾಯ ಶ್ರೀಹಿ ಭೂಮಿ ಇತಿ ಕಲ್ಪಿತ. ಮಹತ್ತತ್ವ ಮೊದಲಾದವುಗಳಿಗೆ ಮಾತಾ ಉತ್ಪಾದಕರಾಗಿ ಯಾರಿದ್ದಾರೆ? ಶ್ರೀಹಿ ಭೂಮಿ ಇದೆಲ್ಲ ಅವ್ರಿಗೆ ಹೆಸರಿದೆ. ಶ್ರೀದೇವಿ ಭೂದೇವಿ ಅಂತೇಳಿ. ಆ ಭೂದೇವಿ ಬೇರೆ, ಈ ಭೂದೇವಿ ಬೇರೆ. ಈ ಭೂಮಿಯ ಅಭಿಮಾನಿ ದೇವತೆ ಬೇರೆ, ಆ ಭೂದೇವಿ ಬೇರೆ. ಆ ಭೂದೇವಿ ಮೂಲ ಜಡಪ್ರಕೃತಿ ಅಭಿಮಾನಿ ದೇವತೆ. ಈ ಭೂದೇವಿ ಬರೀ ಪೃಥ್ವಿ ಮಾತ್ರ ಅಭಿಮಾನಿ ದೇವತೆ. ಅರ್ಥ ಆಯ್ತಾ? ನರಕಾಸುರನ ತಾಯಿ ಯಾರು? ಈ ಭೂದೇವಿ. ಆ ಭೂದೇವಿ ಅಲ್ಲ, ಈ ಭೂದೇವಿಗಳು. ಆ ಭೂದೇವಿ ಆವೇಶ ಇತ್ತಷ್ಟೇ. ಇದು ವಾರಾದೇವರ ಪತ್ನಿ ಆಗ್ಬೇಕಲ್ಲ, ಅಷ್ಟಕ್ಕೆ ಆವೇಶ ಇತ್ತು. ಬಟ್ ನಿಜವಾಗ್ಲೂ ಈ ಭೂದೇವಿಯ ಮಗನ ಹೊರತು ಆ ಭೂದೇವಿ ಮಗನಲ್ಲ. ವಿಮೋಹಿ ಕಾಚ ದುರ್ಗಾಖ್ಯಾ ಇನ್ನೊಂದು ಹೆಸರಿದೆ, ದುರ್ಗಾ ಅಂತ ಕರೀತಾರೆ. ಯಾತಕ್ಕೆ ದುರ್ಗಾ? ತಿಳ್ಕೊಳ್ಳೋದು ಕಷ್ಟ ಅಂತ. ದುರ್ಗೇನ ಕರ್ತುಂ ಶಕ್ಯ ದುರ್ಜ್ಞೇಯತ್ವ ದುಃಖತತ್ವ ದುಷ್ಪಾಪ್ಯತ್ವ ಚ ದುರ್ಜನೈಹಿ ಸತಾಂ ಅಭಯ ಭೂಮಿತ್ವ ದುರ್ಗಾತ್ವಂ ಹೃದ್ಗಾಶ್ರಯ. ವಜರಾಜಸ್ವಾಮಿಗಳು ತೀರ್ಥಬಂಧದಲ್ಲಿ ಬರೆದ ಅರ್ಥ ದುರ್ಜ್ಞೇಯ, ನಮ್ಮ ಅರ್ಥನೇ ಆಗೋದಿಲ್ಲ ದುರ್ಗಾದೇವಿ. ಆ ರೀತಿ ಇರೋದ್ರಿಂದ ದುರ್ಗಾ ದುರ್ಗಾ ಅಂತ ಕರೀತಾರೆ. ತಮೋಭಿಮಾನಿನೇ ಆಕೆ. ಜಾತವತ್ ಪ್ರಸತೆ ಪ್ರಸತೆ ಹಿ ಆತ್ಮಚಿತ್ಬಲಾನ್ ಮೂಢತೆ ತಸಾಂ ಪರಮಾತ್ಮ ತನ್ನದೇ ಜ್ಞಾನದಿಂದ ಮೂರ್ಖಚೇತಸರಿಗೆ ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಸಿತ. ಮೂರ್ಖ ಬುದ್ಧಿಯ ಜನಗಳಿಗೆ ಹಾಗೆ ಕಾಣ್ತಾನಷ್ಟೇ. ಪ್ರಾಹ ಪ್ರಾಕ್ ಪ್ರಕೃತಿ ಸ್ವಾಮಧಿಷ್ಠಾಯ ಇತ್ಯನೇನೈವ ಭ್ರಮ ನಿಮಿತ್ತತ್ವ ಉಪಾದಾನತ್ವಂಚ ಪ್ರಕೃತಿಯೇರುಕ್ತಮಿತಿ ಮಾಯಾಶಬ್ದೋ ನ ಪ್ರಕೃತಿ ವಾಚಿ. ಇಲ್ಲಿ ಮಾಯಾಶಬ್ದಕ್ಕೆ ಪ್ರಕೃತಿವಾಚಿತ್ವ ಪುನರುಕ್ತಿ ಪ್ರಸಂಗಾದ ಇತ್ಯುಕ್ತ. ಇಲ್ಲಿ ಮಾಯಾಶಬ್ದ ಪ್ರಕೃತಿ ಅಂತ ಯಾತಕ್ಕೆ ಮಾಡಬಾರದು ಅಂದರೆ ಪ್ರಕೃತಿ ಸ್ವಾಮಧಿಷ್ಠ ಅಲ್ಲೇ ಬಂದಿರೋದ್ರಿಂದ ಪುನಃ ಮಾಯಾಶಬ್ದ ಪ್ರಕೃತಿ ಅಂತ ಅರ್ಥ ಮಾಡಬಾರದು ಅಂತ ಹೇಳಿದೆ. ಅದು ಮಧ್ಯ ಹೇಳಿದ್ದಕ್ಕೆ ವ್ಯಾಖ್ಯಾನ ಇದೆಲ್ಲ, ಟೀಕಾರ ಇದೆ. ಇದಾನೀ ತಸ್ಯ ನಿಮಿತ್ತ ಮಾತ್ರ ಪರತ್ತೆ ಮಾಯಾಶಬ್ದಸ್ಯ ಪ್ರಕೃತ್ಯರ್ಥತಾ ಯಾಮಪಿ ನ ದೋಷ. ನಿಮಿತ್ತ ಅಂತ ಅರ್ಥ ಮಾಡ್ಕೊಡೋದಾದ್ರೆ ಪ್ರಕೃತಿ ಅರ್ಥ ಮಾಡ್ಕೊಳ್ಳಿ. ಆ ಪ್ರಕೃತಿಯನ್ನು ದುರ್ಗಾ ಅಂತ ಮಾಡ್ಕೋಬೇಕಷ್ಟೇ, ಈ ಪ್ರಕೃತಿ ಮಾಡ್ಕೋಬಾರ್ದು. ಉಪಾದಾನ ಪ್ರತಿಪಾದನಾರ್ಥತ್ವಾದಿತಿ ಭಾವೇನಾ ಸೃಷ್ಟಿ ಇತಿ ಪ್ರಕೃತ್ಯ ಇತಿ ಶೇಷ ತೇಷಾಂ ವಸುದೇವಾದೀನಾಂ ಸೃಷ್ಟ್ವ ತತ್ರ ಪ್ರಾದುರ್ಭೂತ. ಅವರೆಲ್ಲ ಹುಟ್ಟಿದವರೇ, ಅವ್ರ ಮಗ ಅನಿಸ್ಕೊಳ್ಳೋದು ನನ್ನ ಹುಟ್ಟಿದವನು ತಿಳ್ಕೊಂಡ್ಬಿಡ್ತಾರೆ. ವಿಮೋಹಿಕಯ ಮಾಯಾಖ್ಯಯ ಅತ್ರ ಆಗಮ ಸಮ್ಮತಿ ಮಾಹ ಉಕ್ತಂಚ ಇತಿ. ವಿಮೋಹಿಕಯ ಮಾಯಾಖ್ಯಯ ವಿಮೋಹಿಕವಾದ ರೂಪ ಮಾಯಾ, ಅದೇ ದುರ್ಗಾ. ಉಕ್ತಂಚ ಇತಿ ಆತ್ಮಚಿದ್ಬಲಾತ್ ಅಜತ ಏವಾ ಅಜಾತ ಏವಾ ಅಜಾತನಾದ ನಾನು ಜಾತನಂತೆ ಕಾಣಿಸ್ತೇನೆ. ಈಶ್ವರ ಈಶೋಭ್ಯೋ ಅಲ್ಲೇನಿದೆ ಆತ್ಮ ಪ್ರಕೃತಿ ಸ್ವಾಮಧಿಷ್ಠಾಯ ಅಯೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಅಂತಿದೆ. ಈಶ್ವರ ಶಬ್ದಕ್ಕೇನರ್ಥ? ಅದು ಕನಿಯಕ್ಕೆ ಅರ್ಥ. ಇಲ್ಲಿ ಹೊಸ ಅರ್ಥ ಹೇಳ್ತಾರೆ. ಈಶ್ವರ ಈಶಾವರ ಈಶ್ವರ ಅಂತ ಆಯಿತು. ಈಶಾವರ ಈಶ್ವರ ಏನರ್ಥ? ಈಶಃ ಈಶೇಭ್ಯೋಪಿ ವರ, ಈಶರು ಸಮರ್ಥರು ಅಂತ ಅರ್ಥ. ಯಾರು? ಬ್ರಹ್ಮಾದಿಗಳು, ಮಹಾಲಕ್ಷ್ಮಿ, ಅವರಿಗಿಂತ ಮೇಲಿರೋ ಈಶ್ವರ ಅಂತ ಹೆಸರು. ಈಶವರ ಈಶ್ವರ ಅಂತಾಗಿದೆ. ಇದನ್ನು ಹೊಸ ಅರ್ಥ ಇದೆ. ಅದಕ್ಕೆ ಏನು ಆಧಾರ ಅಂತ ಕೊಟೇಶನ್ ಕೊಡ್ತಾರೆ. ತಚ್ಚೋಕ್ತ ಈಶೇಭ್ಯೋ ಬ್ರಹ್ಮ ರುದ್ರ ಶ್ರೀ ಶೇಷಾದಿಭ್ಯೋ ಯಥೋ ಭವಾನ್ ವರ ಅತ ಈಶ್ವರಾಖ್ಯ ತೇ ಮುಖ್ಯ ನ ಅನ್ಯಸ್ಯ ಕಸ್ಯಚಿತ್ ಇತಿ ಬ್ರಹ್ಮವೈವರ್ತೆ. ಜನಕ್ಕೆ ಈಶ್ವರ ಅಂದ್ರೆ ಏನರ್ಥ? ರುದ್ರದೇವರು ಅಂತ ಅರ್ಥ. ಅಲ್ಲ, ಇಲ್ಲಿ ಈಶ್ವರ ಅಂದರೆ ಯಾರು? ನಾರಾಯಣ. ಎಲ್ಲಿಂದ ಬಂತು ಈ ಅರ್ಥದಿಂದ ಬಂತು? ಈಶ್ವರೋ ವಿಕ್ರಮಿ ಧನ್ವಿ ವಿಷ್ಣು ಸಹಸ್ರನಾಮಯ. ಸೊ ವಿಷ್ಣು ಸಹಸ್ರ ಭಾಷ್ಯ ಇದೆ. ಆಚಾರ್ಯ ಪ್ರತ್ಯೇಕ ಈಶ್ವರ ವಿಷ್ಣು ಸಹಸ್ರನಾಮ ಭಾಷ್ಯ ಅಂತ ಬರೆದಿಲ್ಲ. ಅಲ್ಲಲ್ಲಿ ಈ ರೀತಿ ಅರ್ಥ ಬರೆದು ಬಿಡ್ತಾರೆ. ಎಲ್ಲ ಸೇರಿಸ್ಬಿಟ್ಟು ಏನಾಗುತ್ತದೆ? ವಿಷ್ಣು ಸಹಸ್ರನಾಮ ಭಾಷ್ಯ. ವಿದ್ಯಾರ್ಥಿರಾದರೆ ಹಾಗೆ ಮಾಡಿದ್ದಾರೆ. ಸತ್ಯಸಂದರು ಶೇಷಚಂದ್ರಿಕ ಆಚಾರ್ಯರು ಎಲ್ಲ ಆ ರೀತಿ ಜೋಡಿಸಿಬಿಟ್ಟು ಆಚಾರ್ಯ ವಿಷ್ಣು ಸಹಸ್ರನಾಮ ಭಾಷ್ಯ ಅಂತ ತೋರಿಸಿ ಪ್ರಶ್ನೆ ತಿಳಿಸಿಬಿಡ್ತಾರೆ. ಇದು ಅಲ್ಲಲ್ಲೇ ಹೇಳ್ತಾರೆ ಆಚಾರ್ಯ. ಈಶ್ವರ ಹೌದು, ಅಲ್ಲಿ ಎಲ್ಲ ಕಡೆ ಹಾಗೆ ಎಲ್ಲೆಲ್ಲಿ ಬರುತ್ತೋ ಈಶ್ವರ ಬಂದಾಗ ಇದೇ ಅರ್ಥ. ಈಶ್ವರ ಶಬ್ದ ಎಲ್ಲೆಲ್ಲಿ ಬರುತ್ತೆ ಈ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಷ್ಟು ಕಡೆ ಉಪಯೋಗ ಆಯ್ತು. ಒಂದು ಕಡೆ ಬಂದ ಅರ್ಥ ಎಲ್ಲ ಕಡೆ ಸರಿ. ಹೌದು, ಕಶ್ಯಚಿತ್ ಇತಿ ಬ್ರಹ್ಮವೈವರ್ತೆ ಸಮರ್ಥ ಈಶಃ ಇತ್ಯುಕ್ತ ತದ್ವರತ್ವಾ ತ್ವಮೀಶ್ವರ ಇತಿ ಚ. ಈಶ ಅಂದರೆ ಸಮರ್ಥ, ಸಮರ್ಥ ಈಶೆ ಇತ್ಯುಕ್ತ ಈಶರಲ್ಲಿ ಸಮರ್ಥನಾದ್ರಿಂದ ತ್ವಂ ಈಶ್ವರ ಈಶ್ವರ ಅಂತ ನಿನ್ನ ಕರೀತಾರೆ. ಇನ್ನೊಂದು ಆಧಾರ, ಎರಡು ಆಧಾರ ಕೊಟ್ಟರು, ಬ್ರಹ್ಮವೀರ್ಥ ಪುರಾಣ ಒಂದು, ಇನ್ನೊಂದು ಪ್ರಮಾಣ ಒಂದು, ಎರಡು ಕೊಟ್ಟು ಈಶ್ವರ ಶಬ್ದಕ್ಕೆ ಹೊಸ ಅರ್ಥ ಹೇಳಿ. ಅದೇ ಹಾಗಾಗತ್ತೆ, ಹೇಗಾಗ ಸಾಯಿಶ ಹೇಗಾಗತ್ತೆ ಸರ್ವೇಶ್ವರ ಅಂದರೆ? ಆಗೋದಿಲ್ಲ. ಸರ್ವಾನಾಂ ಈಶ್ವಾನ ಈಶೆ ಸರ್ವೇಭ್ಯೋ ಈಶೇಭ್ಯೋಪಿ ವರಹ. ಹೇಗೆ ಬರುತ್ತೆ ಅಲ್ಲಿ, ಹೇಗೆ ಬರುತ್ತೆ? ಬರೋದಿಲ್ಲ ಸರ್ವೇಶ್ ಹೇಗೆ ಅರ್ಥ ಮಾಡುತ್ತೆ, ಹೇಗೆ ಬರುತ್ತೆ ಅರ್ಥ ಬರೋದೇ ಇಲ್ಲ, ಬಿಡಿಸೋಕೆ ಬರೋದೇ ಇಲ್ಲ ಆ ರೀತಿಯಾಗಿ. ಸಾಯಿ ಈಶಾ ಅಂತ ಹೇಗಾಗುತ್ತೆ? ಸಾಧ್ಯನೇ ಇಲ್ಲ. ಮತ್ತೆ ಹೀಗೆ ಆಗಿ ಬಿಡಿಸ್ಬಾರ್ದು, ಬಿಡಿಸಿದ್ರೆ ಅದು ಒಂದು ಪದಕ್ಕೆ ಅನೇಕ ರೀತಿ ಬಿಡಿಸೋಕೆ ಬರುತ್ತೆ. ಸರ್ವೇಶ್ವರ ಸರ್ವೇಶಾಂ ಈಶಾನಾಂ, ಗೊತ್ತಾಯ್ತಾ, ವರಹ ಆ ರೀತಿ ಒಂದು ಅರ್ಥ. ಅಥವಾ ಸರ್ವೇಶಾಂ ಈಶಾ ಮಹಾಲಕ್ಷ್ಮಿ, ಮತ್ತೆ ಸರ್ವೇಶಾಂ ಈಶಾ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ಆಪಿ ವರಹ ಈಶ್ವರ, ಹಾಗೆ ಮಾಡ್ಬೇಕು ಅಷ್ಟೇ ಹೊರತು ಸಹಾಯ ಅಂತ ಬಿಡಿಸಕ್ ಬರೋದಿಲ್ಲ. ಸಮರ್ಥ ಈಶಾ ಇತ್ಯುಕ್ತ ತದ್ವರತ್ವ ತ್ವಮೀಶ್ವರ. ನಾನು ಈಶಾನ ಶೀಲಾನಾಮಪಿ ಬ್ರಹ್ಮಾದೀನಾಂ ಉತ್ಪತ್ತಿ ಮರಣ ದರ್ಶನೇನ ವಿರೋಧಾಭಾವ ಈಶ್ವರೋಪಿ ಸಂಭವಾಮಿ ಇತಿ ಕಥಮುಚ್ಚತೆ. ನಾನು ಈಶ್ವರ ಅವತಾರ ಮಾಡ್ತೀನಿ ಅಂತ ಹೇಳಿದಿರಿ, ಬ್ರಹ್ಮಾದಿಗಳು ಈಶ್ವರ, ಈಶರೇ ನೀನು ಈಶನೇ, ಏನು ಭಾರಿ ದೊಡ್ಡ ವಿಚಾರ ಅಂತ ಕೇಳಿದರೆ, ಬ್ರಹ್ಮಾದಿಗಳು ಈಶರು, ನಾನು ಈಶರಿಗಿಂತ ವರ ಅದಕ್ಕಾಗಿದ್ದೇನೆ ಅಂತ ಹೇಳಿದೆ. ಬ್ರಹ್ಮಾದಿಗಳು ಈಶರು, ನಾನು ಈಶಾಗಿಂತ ವರ ಅದಕ್ಕಾಗಿದ್ದೇನೆ. ಅದು ಈಶಾನ ಶಬ್ದಕ್ಕಾಗೇನೆ, ಈಶಾ ಈಶಾನ ಪ್ರಾಣದ ಪ್ರಾಣ ಈಶ್ವರೋ ವಿಕ್ರಮ. ಈಶಾನ ಅಂದ್ರೆ ಏನರ್ಥ? ಈಶಸ್ಯಾಪಿ ಅನಹ ಈಶಾನ, ಈಶಾದ ರುದ್ರದೇವರು, ಅವರಿಗೂ ಅನಹ ಪ್ರೇರಕ. ಅದಕ್ಕೆ ಸಾಮಾನ್ಯ ಈಶಾನ ರುದ್ರದೇವರ ಹೆಸರು, ಅದಕ್ಕೆ ಈಶಾನ್ಯ ದಿಕ್ಕು ಅಂತಿದೆಯಲ್ಲ, ಅವಾಗ ಈಶಾನ ರುದ್ರದೇವರು ಅಂತ ಇಲ್ಲಿ ಆಗಲ್ಲ. ಈಶಾ ರುದ್ರ ತಮ್ ತಸ್ಯ ಅನಹ ಪ್ರೇರಕ, ಅನ ಅಂದ್ರೆ ಅನಚೇಷ್ಟಾಯಾಮ ಅಂತಿರೋದು. ಆ ರೀತಿ ಅಲ್ಲೂ ವಿಷ್ಣು ಅಂತ ಆಯ್ತು. ಮತ್ತೆ ಎಲ್ಲ ವಿಷ್ಣು ಸಹಸ್ರ ಓದಿದ ಮೇಲೆ ಎಲ್ಲ ಶಬ್ದಗಳು ಯಾರ ಪರ ಅಂತ ಸುಲಭ ಆಗುತ್ತೆ, ವಿಷ್ಣು ಪರ ಅಷ್ಟೆ. ಪ್ರಾಣ ಯಮಃ, ಯಮ ಏನೇನು ಪದ ತಗೊಡಿ, ಏನು ತಗೊಂಡ್ರೆ ವಿಷ್ಣುವಾಚಕ, ವಿಷ್ಣುವಾಚಕನೂ ಹೋದು ಅನ್ಬಾರ್ದು, ವಿಷ್ಣುವಾಚಕವೇ ಆಗಿದೆ ಫಸ್ಟ್. ಆಮೇಲೆ ಉಳಿದವರೇ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಹೇಳಬೇಕಷ್ಟೆ. ಶ್ರೀಮಂತ ಅನ್ನೋ ಪದನ ಕೋಟೇಜಿಸ್ತಿನ ಹೇಳಬೇಕಾದ್ರೆ ಯಾವ ಸೆನ್ಸಲ್ಲಿ ಹೇಳ್ತೇವೆ, ಲಕ್ಷಾಧಿಸ್ತಿನ ಹೇಳ್ಬೇಕಾದ್ರೆ ಏನು ಮಾಡ್ತೇವೆ, ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ತೇವೆ ಅರ್ಥನ. ಅದೇ ರೀತಿ ಸಾವಿರ ಇದ್ದವ್ರಿಗೆ ಹೇಳ್ಬೇಕು, ಇನ್ನೂ ಕಂಟ್ರೋಲ್ ಮಾಡ್ತೇವೆ. ಆದರೆ ದೇವ್ರಿಗೆ ಹೇಳ್ಬೇಕಾದ್ರೆ ಎಷ್ಟು ಹೇಳಿ ಮಾಡಿಬಿಡ್ತೀವಿ ಅರ್ಥ, ದೇವ್ರಿಗೆ ಹೇಳ್ಬೇಕಾದ್ರೆ ಎಷ್ಟು ಹೇಳಿದ್ರು ಸಾಲದು, ಉಳಿದವರಿಗೆಲ್ಲ ಲಿಮಿಟ್ ಮಾಡ್ತಾ ಬರಬೇಕಲ್ಲ. ಈಶೇಭ್ಯ ಏತದ್ ಆಗಮ ಬಲಾ ದೇವ, ಈ ಅರ್ಥ ಮಾಡ್ತಿರಲ್ಲ, ಈಶ್ವರೋಪಿ ಸಂಭವಾಮಿ ಇತ್ಯತಃ ಸ್ಥೇಷ ಭಾಸ ಪಿಸ ಕಸೋ ವರಚ್ ಇತ್ಯೇತತ್ ವಿಹಾಯ ಅನ್ಯಥಾ ವ್ಯಾಚಷ್ಟೇ ಈಶ್ವರ. ಇಲ್ಲಿ ಅರ್ಥ ಮಾಡ್ಬೇಕು, ಅವ ಸೂತ್ರ ಏನು ಅರ್ಥ ಮಾಡ್ತಾರೆ ಅಂದರೆ, ಸ್ಥಾ ಈಶ ಭಾಸ ಪಿಸ ಕಸ, ಈ ಅರ್ಥದಲ್ಲಿ ಒಂದು ವರ ಶಬ್ದ ಉಪಯೋಗಿಸಿದ್ದಾರೆ ಪಾಣಿನಿ ಸೂತ್ರದಲ್ಲಿ. ಆಚಾರ ಅರ್ಥ ಹೇಳ್ತಾ ಇಲ್ಲ ಈಗ, ಅದಕ್ಕಿಂತ ಹೆಚ್ಚು ದೊಡ್ಡ ಅರ್ಥ ಹೇಳ್ತಾರೆ. ಅದಕ್ಕೋಸ್ಕರ ಕುತ ಏತತ್ ಅಲ್ಲಿ ಹೇಳ್ತಾರೆ, ವರ ಪ್ರತ್ಯಯಸ್ಯ ವರಚ್ ಪ್ರತ್ಯಯಸ್ಯ ವರ ಪ್ರತ್ಯಯ ವರಚ್ ಪ್ರತ್ಯಯ ಅಂತ ಹೇಳ್ತಾರೆ. ಆತ್ವೇಹೆ ತಚ್ಚೀಲ ತದ್ಧರ್ಮ ತತ್ಸಾಧುಕಾರಿಷು ಅಂತ ಸೂತ್ರ. ಇದು ಸೂತ್ರಾತ್ ಅನುವೃತ್ತ ತಾಚ್ಛೀಲ್ಯಾರ್ಥೆ ವಿಧಾನಾತ್ ಈಶನಶೀಲ ಇತಿ ಈಶ್ವರ ಶಬ್ದೋ ಅಂತ ಅನುದಿತ. ಕಸುರ್ಗತೋ ಇತಿ ಕಸ್ವರ ಇತಿ ಪ್ರಾಣಿನ್ಯುಕ್ತಂ ಸ್ಥಾ ಪ್ರಭೃತಿ ಧಾತುಭ್ಯ ತಾಚ್ಛೀಲಾರ್ಥಕ ವರಚ್ ಪ್ರತ್ಯಯಾರ್ಥತ್ವಂ ವಿಹಾಯ ಇತ್ಯರ್ಥ. ಆ ಈಶ್ವರ ಶಬ್ದಕ್ಕೆ ಪಾಣಿನಿ ಅರ್ಥದ ಏನು ಅಂತ ಕೇಳಿದರೆ, ಈಶನ ಸ್ವಭಾವದವನು ಅಂತ ಅರ್ಥ. ಆ ಅರ್ಥ ಇಲ್ಲಿ ಮಾಡ್ತಾ ಇಲ್ಲ, ಈಶನಿಗಿಂತ ವರನು ಅಂತ ಅರ್ಥ ಮಾಡ್ತಾ ಇದ್ದಾರೆ ಆಚಾರ್ಯರು. ಆ ಸೂತ್ರಕ್ಕೆ ಅರ್ಥ ಮಾಡಿದರೆ ಹಾಗಾಗುತ್ತೆ, ಅದು ಈಶ್ವರ ಅಂತ ಒಬ್ಬರಿಗೆ ಹೇಳಿದರೆ ಸಾಕು. ಆದರೆ ಈಶ್ವರ ಅಂತ ಹೇಳಿದಾಗ ಎಲ್ಲ ಈಶ್ವರಿಗಿಂತ ಮೇಲಿದ್ದಾನೆ ಅಂತ ಹೇಳಬೇಕಾದ್ರೆ ಈ ಅರ್ಥ ಹೇಳಬೇಕು. ಆ ಸೂತ್ರದ ಪ್ರಕಾರ ಒಬ್ಬರಿಗೆ ಅನ್ವಯ, ಈ ಸೂತ್ರ ಎಲ್ಲರ ಮೇಲೆ ಒಬ್ಬನಿದ್ದಾನೆ ಅಂತ ಅನ್ವಯ. ಆ ವ್ಯತ್ಯಾಸ ಇದೆ ಅಂತ ತೋರಿಸಿಕೊಟ್ರು. ಅವ್ರು ಈಶ ಸಮರ್ಥರು, ಯಾರಿಗಿಂತ? ಇಂದ್ರಾದಿಗಳಿಗಿಂತ ಸಮರ್ಥರು, ಅದಕ್ಕೆ ಈಶ್ವರ. ಇಂದ್ರಾದಿಗಳಿಗಿಂತ ಸಮರ್ಥರಾಗಿದ್ದಕ್ಕೆ ಈಶ್ವರ. ಸರ್ವ ಸಮರ್ಥರಾದ್ದರಿಂದ ಪರಮಾತ್ಮ ಈಶ್ವರ. ಯಾವಾಗ ಮುಖ್ಯಾರ್ಥ ಇದ್ದಾಗ ಮುಖ್ಯಾರ್ಥ ತಗೋಬೇಕು. ಯಾರ ಇಲ್ಲಿ ಲಿಮಿಟ್ ಆಗ್ಬೇಕು, ಇಲ್ಲದ ಈಶ್ವರ ಹಿಂಗೆ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಅರ್ಥ ಮಾಡಬೇಕಾದ್ರಿಂದ ಮಾಡಬೇಕು. ಶ್ರೀಮಂತ ಮುಖ್ಯ ಶ್ರೀಮಂತ ವೇದೇವ ನಾರಾಯಣನೇ, ಶ್ರೀಮಂತ ಲಕ್ಷ್ಮೀವಾನ್ ಅಂತ ಅರ್ಥ. ಉಳಿದವರಿಗೆ ಶ್ರೀಮಂತ, ವಾಯುದೇವರಿಗೆ ಶ್ರೀಮಾನ್ ಸ್ವಲ್ಪ ಶ್ರೀಮಂತ ಮೇನಂ ಹನುಮಂತ ಮಾಹು. ಉಳಿದವರಿಗೆಲ್ಲ ಕಡಿಮೆ ಆಗ್ತಾ ಬಂತಾಗಲೇ, ಉಳಿದ ಸಂಪತ್ತು ಬಂತಷ್ಟೇ, ಮೆಟೀರಿಯಲ್ ಬಂತ, ಸ್ಪಿರಿಚುವಲ್ ಹೋಗೇ ಬಿಡುತ್ತೆ. ಕಡಿಮೆ ಆಗ್ತಾ ಬಂದು ಕೊನೆಗೆ ಎಷ್ಟಾಯ್ತು, ಒಬ್ಬನ 10 ರೂಪಾಯಿ ಇದೆ, ಒಬ್ಬನ ಅದೂ ಇಲ್ಲ, ಅವನಿಗಿಂತ ಅವನು ಶ್ರೀಮಂತ ಆಗಿನ ಕಾಲಕ್ಕಷ್ಟೇ. 10 ರೂಪಾಯಿ ಇದ್ರೆ ಭಾರಿ ಶ್ರೀಮಂತ, 10 ರೂಪಾಯಿ ಏನೂ ಇಲ್ಲ ಇವನ ಹತ್ರ, ಅವನಿಗಿಂತ ವಾಸಿ ಅಂತ. ಆ ಅರ್ಥ ರೆಡ್ಯೂಸ್ ಆಗ್ತದೆ, ರಿಲೇಟಿವ್ ಅದು ಅಬ್ಸಲ್ಯೂಟ್ ಅಂತ. ರಿಲೇಟಿವ್ ಅಂದರೆ ಇನ್ನೊಬ್ರು ಕಂಪೇರ್ ಮಾಡಿ ಹೇಳಿದ್ರೆ ರಿಲೇಟಿವ್, ಯಾರಿಗೆ ಕಂಪೇರ್ ಹೈಯೆಸ್ಟ್ ಅಂತ ಹೇಳಿಬಿಟ್ರೆ ಆತ್ಯಂತಿಕ. ದೇವರಿಗೆ ಯಾವ ಅರ್ಥ ಮಾಡಿದರೂ ಕೂಡ ಅಬ್ಸಲ್ಯೂಟ್ ಸೆನ್ಸಲ್ಲಿ ಮಾಡಬೇಕು. ಉಳಿದವ್ರಿಗೆ ಏನು ಮಾಡಿದ್ರೆ ಏನು ಮಾಡಬೇಕು, ಅದನ್ನು ಕಡಿಮೆ ಮಾಡ್ಕೊಂಬಾರ್ದು. ಲಕ್ಷ್ಮೀದೇವಿ ಎಷ್ಟು ಹೇಳಿದ್ರು ಕೂಡ ಈಶಾಧೀನತ್ವ ಬಿಡಬಾರ್ದು, ಅದು ಇಟ್ಕೊಂಡೇ ಹೇಳಬೇಕು. ಏತದಾಗಮ ಬಲಾದೇವ ಸಮಾಸ ಅಕಾರ ಲೋಪವು ಅನುಪ ಮನುಮಂತವ್ಯವು, ಸಮಾಸ ಮಾಡೋ ರೀತಿ ಅಕಾರ ಲೋಪ ಆಗೋದು. ಏನಾಗಿತ್ತಲ್ಲಿ ಈಶವರ ಹೋಗಿಬಿಟ್ಟು ಈಶ್ವರ ಅಂತಾಯ್ತು, ಆ ಹೋಗಿ ಅ ಆಯಿತು. ಯಾತಕ್ಕೆ ಅಂದರೆ ಇದೇ ಈ ಆಗಮ ಬರೋದ್ರಿಂದಾಗಿ ಆ ರೀತಿ ನಿರುಕ್ತಿ ಅಂತ ಕರೀತಾರೆ. ನಿರುಕ್ತಿ ಅಂದರೆ ಏನು, ಪದಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ, ಆ ರೂಪ ಸ್ವಲ್ಪ ಬದಲಾಯಿಸುತ್ತೆ. ವರ್ಣಾಗಮೋ ವರ್ಣ ವಿಪರ್ಯ ಯೋಗ ಧಾತೋಸ್ತಾಗಮೇನ ಯೋಗ ಗೊತ್ತಾಯ್ತು. ವರ್ಣ ಆಗಮ ಒಂದು ವರ್ಣ ಒಂದು ಅಕ್ಷರ ಜಾಸ್ತಿ ಸೇರೋದು, ಒಂದು ಅಕ್ಷರ ಕಡಿಮೆ ಆಗೋದು. ಆ್ಯಕ್ಚುಲಿ ಏನಾಗುತ್ತೆ ಹೇಳಿಲ್ಲ, ವೀರರಾಜಪೇಟೆ ವಿರಾಜಪೇಟೆ ಅಂದ್ಬಿಡ್ತಾರೆ. ಏನಾಯಿತು ಅಂದ್ರೆ ಆ ಹೋಯ್ತಲ್ಲಿ ಏನಂತಾರೆ ಅದಕ್ಕೆ, ಲೋಪ ಸಮಾನೆ ಒಂದು ಸೂತ್ರ, ಎರಡು ಅಕ್ಷರ ಒಟ್ಟಿಗೆ ಬಂದಾಗ ಒಂದು ಅಕ್ಷರ ಏನಾಗಬಹುದು, ಲೋಪ ಆಗ್ಬೋದು. ಸೂಪರಿಂಟೆಂಡೆಂಟ್ ಆಗಿಬಿಡ್ತಾನೆ, ಕೊನೆಗೆ ಒಂದು ಪದ ಹೋಗಿಬಿಡುತ್ತೆ. ಎಲ್ಲ ಭಾಷೆಯಲ್ಲೂ ಒಂದು ಸೈಲೆಂಟಾಗಿ ಇನ್ನೊಂದು ಉಳ್ಕೊಂಡ್ಬಿಡುತ್ತೆ, ಯಾಕೆ ಲೋಪ ಸಮಾನೆ ಅಂತ ಸೂತ್ರ. ಆ ರೀತಿ ಎಲ್ಲ ಮಾಡಿಕೊಂಡು ಈಶವರ ಆಗಬೇಕಾಗಿತ್ತು, ಈಶ್ವರ ಅಂತ ಆಯಿತು ಅಂತ ಹೇಳಿ. ಶಂತತನು ಶಾಂತತನು ಶಂತನು ಅಂತಿರೋದು, ಅಲ್ಲಿ ಏನಾಯಿತು, ಶಾ ಹೋಗಿ ಶಮ್ಮಾಗಿ ಒಂದು ತಾ ಹೋಗಿಬಿಟ್ಟು ಶಂತನು ಅಂತಾಯಿತು. ಅದೆಲ್ಲ ನಿರುಕ್ತೆ ವಜ್ರಾಸವಣದೆಲ್ಲ ಭಾವಪ್ರಕಾಶದಲ್ಲಿ ಬರೀಬೇಕಾದ್ರೆ ತೋರಿಸ್ಕೊಡ್ತಾರೆ. ಹಾಂ, ಕಾಟ್ ಅದೇ ಹೇಳಿದ್ದಲ್ಲ ಮೇಡಮ್, ಹೋಗಿ ಏನಾಗುತ್ತೆ ಮ್ಯಾಮ್ ಮಾಡಾಗಿರ್ತಾರೆ ಆ ಥರ ಮಾಡೋದೆಲ್ಲ ಮನುಷ್ಯನ ಆದಷ್ಟು ಕಟ್ ಮಾಡ್ತಾ ಹೋಗೋದು ಮನುಷ್ಯನ ಪದ್ಧತಿ. ಅದು ಎಷ್ಟು ಸಿಮಿಲರ್ ಪದ ಇದ್ದಾಗ ಒಂದು ರಿಲೀಸ್ ಮಾಡ್ತಾ ಹೋಗ್ತಾರೆ. ಸಮರ್ಥ ಈ ಸಾಹಿತ್ಯಯುಕ್ತ ತದ್ವಾರ ಅಲ್ಲಿಗೆ ನಾಳೆ ದಿವಸ ಮುಂದಿರುವ ಯಾಕೆ ಅವತಾರ ಮಾಡ್ತೀವಿ ಅಂತ ಮುಂದಿನ ಪ್ರಶ್ನೆ. ನಾವು ಹುಟ್ಟಿ ನಿರ್ವಾ ಎಲ್ಲ ಹುಟ್ಟು ಬರ್ತೀವಿ, ನೀನು ಯಾಕೆ ಹುಟ್ಟು ಬರೋ ಗ್ರಾಚಾರ ಅಂತ ಕೇಳಿದ್ರೆ ಯದಾ ಯದಾ ಹಿ ಧರ್ಮಸ್ಯ ಉತ್ತರ. ನಾಳೆ ಅದನ್ನು ನೋಡು. ಓಂ ಜನ್ಮಾದ್ಯಸ್ಯ ಯತೋನ್ಮಯಾ ಜಿತರತಸ್ಯ ಅಂತೇಶ್ವ ವಿಜ್ಞಸ್ವರಾ ಬ್ರಹ್ಮ.